ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಈ ದಿನ ಕೂಡ ಒಟ್ಟಿಗೆ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಮಹಾ ಕೃಪೆಗಾಗಿ ದೇವರಿಗೆ ಕೃತಜ್ಞತೆಯುಳ್ಳವರಾಗಿದ್ದೀವಿ. ಇನ್ನು ಕರ್ತನಲ್ಲಿ ಪ್ರೀತಿಯಂತ ಸಹೋದರಗಳೇ, ಕಳೆದ ವಾರ ನಾವು ಮುಖ್ಯವಾಗಿರುವಂಥ ಪಠಗಳನ್ನ ನೋಡಿದ್ರಿ. ಅದರ ಮುಖ್ಯವಾಗಿ ನಾವು ನೋಡಿರುವಂಥ ಒಂದು ವಿಚಾರ ಅನ್ಯ ಭಾಷೆ ಅದ್ಭುತಗಳ ಬಗ್ಗೆ, ಅದರ ಖಂಡಿತವಾಗೂ ನೀವು ಅದನ್ನ ಬಗ್ಗೆ ಎಲ್ಲ ವಿಮರ್ಶನೆ ಮಾಡಿದ್ದೀರಾ ಅಂತ ನಂಬ್ತೀನಿ. ಹಾಗೂ ಕೂಡ ನಿಮ್ಗೇನೋ ಪ್ರಶ್ನೆ ಇತ್ತು ಅಂದರೆ ನೀವು ಖಂಡಿತವಾಗೂ ಈ ಕ್ಲಾಸಿನ ಅಂತ್ಯದಲ್ಲಿ ನೀವು ಮಾಡೋದು ನೀವು ಡೌಟ್ಸ್ಗಳನ್ನ ಕೇಳ್ಬೋದು, ಖಂಡಿತವಾಗೂ ಅದಕ್ಕೆಲ್ಲ ನಾವು ಡಿಸ್ಕಸ್ ಮಾಡೋಣ. ಸೊ ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ಇವತ್ತಿನ ಒಂದು ಮುಖ್ಯವಾಗಿರೋಂಥ ಪಾಠಕ್ಕೆ ನಾವೇನು ಮಾಡೋಣ, ಹೋಗೋಣ. ಅದರ ಸೊ ಏನಪ್ಪ ಇವತ್ತಿನ ಒಂದು ಪಾಠ ಅಂತಂದರೆ ಸುಗ್ಗಿ. ಅದರ ಏನ್ಬಿದ್ದಾರೆ ಸುಗ್ಗಿಯಲ್ಲಿ ಏನ್ಬಿದ್ದಾರೆ ತಿಳ್ಕೊಳಕ್ಕೆ ಅಲ್ವರ ಅಂತ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಸುಗ್ಗಿ ಬಗ್ಗೆ ಏನು ಮಾತಾಡ್ತಾರೆ ಅಂತ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟು ಅಲ್ವರ. ಅದಕ್ಕೆ ಮೊದಲನೇದಾಗಿ ಸುಗ್ಗಿ ಅಂತ ಹೇಳ್ಬೇಕ್ರೆ ಸುಗ್ಗಿಯಲ್ಲಿ ಮೂರು ಕೆಲಸ ಆಗ್ತಾರೆ. ಒಂದು ಏನಪ್ಪ ಆಗ್ತಾರೆ ಅಂದರೆ ಈ ಒಂದು ಧಾನ್ಯ ದವಸ ಧಾನ್ಯಗಳ ಫಲಗಳನ್ನ ಆಯ್ಕೆ ಮಾಡೋಂಥ ಒಂದು ಕೆಲಸ ಏನಾಗ್ತದೆ ಅಲ್ಲಿ ಆಗ್ತದೆ. ಆಮೇಲೆ ಈ ಒಂದು ದವಸ ಧಾನ್ಯಗಳನ್ನ ಒಂದು ಕಣಜಕ್ಕೆ ಸೇರಿಸೋಂಥದ್ದಾಗ್ತದೆ. ಆಮೇಲೆ ಮೂರನೇದು ಈ ಒಟ್ಟುಗಳನ್ನ ಈ ಹಣ್ಣುಗಳನ್ನ ಮತ್ತು ದವಸ ಧಾನ್ಯಗಳನ್ನ ಈ ಒಟ್ಟುಗಳನ್ನ ಸಪ್ರೇಟ್ ಮಾಡಿದಾಗ ಈ ಒಟ್ಟು ಉಳಿತಾರಲ್ಲ ಈ ಒಟ್ಟನ್ನ ಸುಡೋಂಥ ಕೆಲಸ ಏನಾಗ್ತದೆ ಅಲ್ಲಿ ಆಗ್ತದೆ. ಅದರ ಯೇಸು ಕ್ರಿಸ್ತ ಎಲ್ಲ ಸುಗ್ಗಿ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ ಎಸ್, ಯೇಸು ಕ್ರಿಸ್ತ ಸುಗ್ಗಿ ಬಗ್ಗೆ ಮಾತಾಡಿದ್ದಾರೆ. ಎಲ್ಲಪ್ಪ ಮಾತಾಡಿದ್ದಾರೆ ಅಂತಂದರೆ ಓದೋಣ, ಮತ್ತೆ 9ನೇ ಅಧ್ಯಾಯ 37-38. ಓದಿ ಶ್ವೇತಾ ಜೋಯಲ್ ಬದ ಇದರ
ಆಗ
ಓದ್ಬೋದ?
ತನ್ನ ಶಿಷ್ಯರಿಗೆ ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು.
ವೆರಿ ಗುಡ್ ಬ್ರದರ್. ಇವತ್ತೆಲ್ಲೂ ಹೋಗಿಲ್ಲ ಡ್ರೈವಿಂಗು?
ಇಲ್ಲ, ಲಾಸ್ಟ್ ಟೈಮ್ ಟ್ರಾವೆಲ್ ಇದ್ದೆ, ಟ್ರಾವೆಲ್ ಅಲ್ಲಿ
ಆಗಲಿ
ಇದ್ದೆ.
ಆಗಲಿ, ನೋ ಪ್ರಾಬ್ಲಮ್, ಗುಡ್, ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಬೆಳೆ ಏನ್ರಿ ಬಹಳ, ಕೆಲಸದ ಆಳುಗಳು ಕಮ್ಮಿ. ಏನಪ್ಪ ಯೇಸು ಕ್ರಿಸ್ತ ಎಷ್ಟು ಎಕರೆ ಜಮೀನು ಇಟ್ಟಿದ್ರ ನೋಡಿದ್ರೆ, ಯೇಸು ಕ್ರಿಸ್ತ ಯಾವ ಎಕರೆ ಜಮೀನು ಇಟ್ಟಿಲ್ಲ ರೀ ಪಾಪ, ತಲೆ ಇಡೋಷ್ಟು ಜಾಗ ಇಲ್ಲ ಅಂತ ಹೇಳ್ತಾರೆ. ಆಕಾಶ ಪಕ್ಷಿಗಳಿಗೆ ಗೂಡುಗಳಿದೆ ಅಲ್ವರ, ನರಿಗಳಿಗೆ ಗುದ್ದುಗಳಿದೆ, ಮನುಷ್ಯಕ್ಕೆ ಬಂದ್ರೆ ತಲೆ ಇಡೋಷ್ಟು ಜಾಗ ಇಲ್ಲ ಪಾಪ ನೋಡಿದ್ರ. ಯೇಸು ಕ್ರಿಸ್ತ ಹುಟ್ಟಿದೆ ಪ್ಲಾಟ್ಫಾರ್ಮ್, ಅವ್ರ ಪಾಪ ಎಲ್ಲಿ ಜಾಗ ಮಾಡಕ್ಕೆ ಹೋಗ್ತಾರೆ. ಮತ್ತೆ ಅಂದರೆ ಯೇಸು ಕ್ರಿಸ್ತು ಆತ್ಮೀಕವಾಗಿರೋಂಥ ಸುಗ್ಗಿ ಬಗ್ಗೆ ಏನು ಮಾಡ್ತಾ ಇರಬೇಕು, ಹೇಳ್ತಾ ಇರಬೇಕು. ಅದರ ಅದಕ್ಕೆ ಇವತ್ತು ಏನು ಮಾಡೋಣ ಅಂದರೆ ಬೈಬಲ್ ಅಂತ ಸುಗ್ಗಿಗಳ ಬಗ್ಗೆ ನೋಡೋಣ. ಸೊ ಬೈಬಲಲ್ಲಿ ಎಷ್ಟು ಸುಗ್ಗಿ ಬಗ್ಗೆ ಮಾತಾಡ್ತಾರೆ ಅಂತ ನೋಡಿದ್ರೆ, ಮೂರು ಸುಗ್ಗಿಗಳ ಬಗ್ಗೆ ಸತ್ಯವೇದದಲ್ಲಿ ಏನು ಮಾಡ್ತದೆ ಮಾತಾಡ್ತದೆ. ಮೂರು ಸುಗ್ಗಿಗಳ ಬಗ್ಗೆ ನಾವು ಏನು ಮಾಡೋಣ ಅಂದರೆ ನಾವು ನೋಡೋಣ ಅಲ್ವರ. ಸರಿ, ನೋಡ್ಬೇಕಾದ್ರೆ ಇವತ್ತು ಮೂರು ಸುಗ್ಗಿ ಅಂದರೆ ಮೂರು ಯುಗಗಳಿದೆ. ಆ ಮೂರು ಯುಗಗಳಲ್ಲಿ ಮೂರು ಸುಗ್ಗಿಗಳ ಬಗ್ಗೆ ನಾವು ಏನು ಮಾಡೋಣ ನೋಡೋಣ. ಒಂದು ಯಹೂದ್ಯರ ಯುಗ ಇದೆ, ಆಮೇಲೆ ಒಂದು ಸ್ವಾರ್ಥ ಯುಗ ಇದೆ, ಒಂದು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಇದೆ. ಈ ಮೂರು ಸುಗ್ಗಿಗಳಲ್ಲಿ ಏನಪ್ಪ ಸಾರಿ ಮೂರು ಕಾಲದಲ್ಲಿ ಮೂರು ಸುಗ್ಗಿಗಳು ಏನಂತ ನಡೀತಾರೆ, ಇದ್ರ ಬಗ್ಗೆ ನಾವು ಏನು ಮಾಡೋಣ ನೋಡೋಣ. ಸದ್ಯಕ್ಕೆ ಮೊದಲನೇದು ಯಹೂದ್ಯರ ಕಾಲದಲ್ಲಿ ನಡೆದಿರೋ ಸುಗ್ಗಿ ಬಗ್ಗೆ ನೋಡೋಣ. ಇದನ್ನ ನಮಗೆ ಸ್ನಾನಿಕದ ಯೋಹಾನ ಮತ್ತೆ 3:12 ಹೇಳ್ತಾರೆ, ಓದೋಣ. ಮತ್ತೆಯ 3:12.
ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ, ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟುಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು.
ನೋಡೋರ ಏನಂತಂದ್ರೆ, ಏನಂತಾರೆ ಅವ್ರು ಏನು ಇಟ್ಕೊಂಡಿದಾರಂತೆ ಕೈನಲ್ಲಿ, ಅದರ ಮೊರವನ್ನು ಇಟ್ಕೊಂಡಿದ್ದಾರೆ, ಹಸನು ಮಾಡಿ ಏನು ಮಾಡ್ತಾರಂತೆ, ಎಲ್ಲ ಧಾನ್ಯಗಳನ್ನೆಲ್ಲ ಗೋಧಿಯನ್ನು ಏನು ಮಾಡ್ತಾರೆ ಕಣಜಕ್ಕೆ ಸೇರಿಸ್ತಾರಂತೆ, ಹೊಟ್ಟುಗಳನ್ನ ಏನು ಮಾಡ್ತಾರಂತೆಲ್ಲ ಆರ್ದಿರಂಥ ಬೆಂಕಿಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಏನಪ್ಪ ಇದು ಅಂದರೆ, ಇದನ್ನು ಯೋಹಾನ ಯಾರಿಗಪ್ಪ ಹೇಳಿದ್ದು ಅಂತಂದರೆ, ಏನ್ರಿ ಯೇಸು ಕ್ರಿಸ್ತು ಬಂದ್ ಮಾಡಂತ ಕೆಲಸನ ಹೇಳ್ತಾರೆ ಇಲ್ಲಿ ಅದರ. ಸೊ ಇಲ್ಲಿ ಯೋಹಾನ ಮುಖ್ಯವಾಗಿ ಯಾರಿಗಪ್ಪ ಹೇಳ್ತಾರೆ ಅಂದರೆ, ಅಲ್ಲಿರೋಂಥ ಫರಿಸಿಯರು ಸದ್ದುಕಾಯರು ಇಸ್ರೇಲ್ ಜನಗಳು ಅಥವಾ ದೇಶಸ್ಥಾನ ತಗೊಳಕ್ಕೆ ಬರಬೇಕಾದ್ರೆ ಅವ್ರದ್ದು ನೋಡ್ಬಿಟ್ಟು ಏನು ಹೇಳ್ತಾರೆ, ಎಲೆ ಸರ್ಪ ಜಾತಿಗಳವರೇ, ಬರಬೇಕಾದ್ರೆ ಅಂತ ದೇವರ ಕೋಪದಿಂದ ತಪ್ಪಿಸ್ಕೊಳಕ್ಕೆ ನಿಮಗೆ ಮಾರ್ಗನ ತಿಳಿಸಿದವರು ಯಾರು ಅಂತ ಏನು ಮಾಡ್ತಾರೆ, ದೇವರ ತೀರ್ಪದ ಏನು ಮಾಡ್ತಾರೆ ಅವ್ರಿಗೆ ಹೇಳಕ್ಕೆ ಹೋಗ್ತಾರೆ. ಸರಿ, ಓದೋಣ ಮತ್ತೆ 3ನೇ ಅಧ್ಯಾಯ 7-9.
ಆದರೆ ಅವನು
ಆದರೆ
ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನ ಬಿಡಿರಿ. ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ.
ಕಂಟಿನ್ಯೂ ಕಂಟಿನ್ಯೂ ಬ್ರದರ್.
ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು.
ನೋಡ್ರ
ನಾನಂತೂ
ಏನ್ ಹೇಳ್ತಾರೆ ಈಗಾಗಲೇ ಏನ್ರಿ ಮರದ ಬೇರಿಗೆ ಏನ್ ಮಾಡ್ಬಿಟ್ರ ದೇವ್ರು ಕೊಡ್ಲಿ ಹಾಕ್ಬಿಟ್ರು ಅಂತ ಎಲ್ಲಪ್ಪ ಹಾಕ್ತಾರೆ, ಬುಡಕ್ಕೆ ಹಾಕಿಲ್ಲ ರೀ. ಎಲ್ಲಿಗೆ ಹಾಕ್ಬಿಟ್ಟಾರೆ ಸೀದಾ
ಬೇರಿಗೆ
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 ಹಾಕ್ಬಿಟ್ಟಾರಂತೆ. ಬೇರ್ ಸಮೇತ ಬುಡಕ್ ಹೊಡೆದ್ರೆ ಅಟ್ಲೀಸ್ಟ್ ತಿರುಗ್ತಾರೆ, ಬೇರೆ ಎತ್ಬಿಟ್ರೆ ಚಿಗರದಿಲ್ಲ ಅಂತ ಅರ್ಥ. ಅಂದ್ರೆ ಇಲ್ಲಿ ಏನು, ಇಲ್ಲಿ ಬಂದ್ಬಿಟ್ಟು ಏನ್ರಿ ಲೀಟರ್ ಆಗಿರೋ ಮರಕ್ಕೆ ಕುಡ್ಲಿ ಹಾಕಿದ್ದೀನಿ ಅಂತ ಹೇಳ್ತಾರ? ಮರ ಅಂದ್ರೆ ಯಾರ್ರಿ? ಕೀರ್ತನೆ ಒಂದು ಅಂದ್ರೆ ಹೇಳ್ತಾರಲ್ಲ, ನೀತಿವಂತರಾಗಿದ್ರಂತೆ. ಮರಗಳ
ಖರ್ಜೂರ
ಹಾಕಿದ್ರೆ
ಮರದಂತೆ.
ಅಲ್ವರ ನೀರ್ ಕಣಲ್ ಹಾಕಿದಂತ ಮರಗಳು, ಖರ್ಜೂರ ಮರಗಳು ಇಸ್ರೇಲ್ ರಾಜ್ಯಕ್ಕೆ ಹೇಳ್ತಾರದು. ಇಸ್ರೇಲ್ ರಾಜ್ಯ ದೇವರು ಮಕ್ಕಳುಗಳು ಮರಗಳ ತರ ಇದಾರೆ. ದೇವ್ರು ನಿಮ್ಮ ಹತ್ರ ಏನ್ ಮಾಡ್ತಾರೆ, ಒಂದು ಫಲಗಳನ್ನ ಎದುರು ನೋಡ್ತಾರೆ. ನೀವು ಫಲಗಳನ್ನ ಕೊಡದೇ ಇದ್ರೆ ದೇವರು ಆಲ್ರೆಡಿ ಬೇರ್ ಸಮೇತ ಇಸ್ರೇಲ್ ರಾಜ್ಯನ ಕೆಡವಾಕ್ಬೇಕು ಅಂತ ಕಾಯ್ತಾ ಇದ್ದಾರೆ. ಇದನ್ನ ಕಡ್ದ್ಬಿಟ್ಟು ಎಲ್ಗಪ್ಪ ಆಗ್ತಾರಂತೆ, ಆರ್ದಿರಂತ ಬೆಂಕಿ ಹಾಕ್ತಾರಂತೆ. ಏನಿದು ಆರ್ದಿರ ಬೆಂಕಿ ಅಂದ್ರೆ ಎಷ್ಟೋ ಜನ ನರ್ಕಕ್ಕೆ ಹಾಕ್ಬಿಟ್ರು ಅಂತ. ನರ್ಕ ಅಲ್ಲ ರೀ, ಬೆಂಕಿ ಅಂದ್ರೆ ದೇವ್ರ ಕೋಪ ರೀ. ದೇವ್ರ ಕೋಪಕ್ಕೆ ಹಾಕ್ತಾರೆ ಅಂತ ಅಲ್ಲರ. ಅದೇ ರೀತಿ ಏನಾಯ್ತು ಅಂದರೆ ದೇವ್ರ ಕೋಪಕ್ಕೆ ಹಾಕ್ತಾರೆ ಅಂತ ಅಲ್ಲರ. ನಾವು ಅದನ್ನು ಓದಿದ್ರಿ, ಇನ್ನೊಂದ್ಸರಿ ಓದ ನೋಡಿದ್ರಿ. ಜಫೇನಿಯಾ 3:8.
ಜಕರಿಯರಿ
ಜಫೇರಿಯಾ ಸಿಸ್ಟರ್, ಜಫೇನಿಯಾ 3:8.
ಚಪ್ಪನ್ನು
ಜಪೇನಿಯಾ ಸಾರಿ.
ನೂರೆಂಟು.
ಯಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ, ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ.
ನೋಡ್ರ ರೋಷಾಗ್ನಿ, ರೋಷಾಗ್ನಿ ಅದೇ ಅಗ್ನಿ ಅಂದ್ರೆ ಏನ್ರಿ ಎಲ್ಲ ಬಾಂಬ್ ಹಾಕ್ಬಿಟ್ಟು ಡೆಮಾಲಿಷ್ ಮಾಡೋದಲ್ಲ, ಲಿಟ್ರಲ್ ಬೆಂಕಿ ಇಲ್ಲ ರೀ. ದೇವ್ರ ಕೋಪಾನೆ ಏನ್ರಿ ಅಲ್ಲಿ ಹೇಳೋದು, ರೋಷಾಗ್ನಿ. ಅದಕ್ಕೆ ಮತ್ತೆ 3:7 ರಲ್ಲಿ ಏನ್ ಹೇಳ್ತಾರೆ, ಬರ್ಬೇಕಾದಂತ ದೇವ್ರ ಕೋಪದಿಂದ ನಿಮ್ಮನ್ನು
ತಪ್ಪಿಸಿಕೊಳ್ಳಲು
ತಪ್ಪಿಸ್ಕೊಳ್ಳೋಕೆ ಎಚ್ಚರಿಕೆ ಹೇಳಿದವ್ರು ಯಾರು ಅಂದ್ರೆ ದೇವ್ರ ಕೋಪನ ಏನ್ ಮಾಡೋದಿಲ್ಲ, ಅಗ್ನಿಗೆ ಏನ್ ಮಾಡೋದು ಕಂಪೇರ್ ಮಾಡಿ ಹೇಳೋದು ಅಲ್ಲರ. ಇದನ್ನ ಹೇಳ್ಬಿಟ್ಟು ಯೇಸು ಕ್ರಿಸ್ತನ ಕಡೆ ನೋಡ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ, ನಾನಂತೂ ನಿಮ್ಗೆ ಏನ್ ಮಾಡ್ತಿದ್ದೀನಿ, ಮಾನಸಾಂತರ ಹೊಂದೋದಕ್ಕೆ ನೀರ ದೀಕ್ಷಾಸ್ನಾನ ಕೊಡ್ತಿದ್ದೀನಿ. ನಾನಾಗಿದ್ದ ನಂತರ ಇನ್ನೊಬ್ರು ಬರ್ತಾರೆ ಏನ್ರಿ, ಅವರ ಕೆಳಗಳನ್ನ ಮುಟ್ಟೋದಕ್ಕೇನಿಲ್ಲ ನನಗೆ ಯೋಗ್ಯತೆ ಎಲ್ಲ. ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಪವಿತ್ರಾತ್ಮದಿಂದಲೂ ಬೆಂಕಿಯಿಂದ ಏನ್ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಅಂತ ಸ್ನಾನ ಕೊಡ್ತಾರೆ ಅಂತ ಓದಿಂತೀರಿ. ಮತ್ತೆ 3:11 ಸಿಸ್ಟರ್.
ನಾನಂತೂ
ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು.
ನೋಡ್ರ
ಆತನ ಮೊರವನ್ನು
ಸಾಕು ಸರ್ ಅಂದು ಮುಂದೆ ಕಾಮಲ್ ಹೋದನ ಸದ್ಯ ನೋಡ್ಬೇಕ್ರೆ. ಆತನಂತೂ ಏನ್ರಿ
ಬೆಂಕಿಯಲ್ಲಿಯೂ
ಬೆಂಕಿಯಿಂದ ನೀರಿಂದ ಏನ್ ಮಾಡ್ತಾನೆ ಅಲ್ಲರ, ಪವಿತ್ರಾತ್ಮ ಕರೆಕ್ಟ್ ಅಲ್ವಾ? ಪವಿತ್ರಾತ್ಮ ಇಂದನು ಇಂತ ಬೆಂಕಿಯಿಂದ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ. ಏನಿದು ಪವಿತ್ರಾತ್ಮ ಅಂದ್ರೆ ಬೆಂಕಿ ಅಭಿಷೇಕ ಅಲ್ವರ? ಎಲ್ಲ ಸಾಮಾನ್ಯ ಏನ್ ತಿಳ್ಕೊಂಬಿಟ್ಟಾರೆ, ಎರಡು ಒಂದೇ ಅಂತ ಅನ್ಬಿಟ್ಟು ಎರಡು ಒಂದೇ ಆಗಿ ರಾಕಿ ಎರಡು ಹೇಳ್ಬೇಕಾಯ್ತು ಅಲ್ವರ? ಎರಡು ಬೇರೆ ಬೇರೆ ಅಂತಾನೆ ಅರ್ಥ ಅದರ. ಸಿ ಏನು ನೋಡಿ ಇವಾಗ ಏನ್ರಿ ಬೆಂಕಿ ಅಭಿಷೇಕ ಅನ್ನೇನು, ಪವಿತ್ರಾತ್ಮನ ಅಭಿಷೇಕ ಅನ್ನೇನು? ಸರಿ, ಇವಾಗ ನೀರಿನ ದೀಕ್ಷಾಸ್ನಾನ ನಾವು ಓದಿದ್ರಿ ಬ್ಯಾಪ್ಟಿಸಮ್ಗೆ, ಅಂದ್ರೆ ವಾಟರ್ ಬ್ಯಾಪ್ಟಿಸಮ್. ನೀರಿನ ದೀಕ್ಷಾಸ್ನಾನ ಅಂದ್ರೆ ನೀರು ಸಂಪೂರ್ಣವಾಗಿ ಏನಾಗಬೇಕು, ಮುಳುಗೋಬೇಕು ಅಲ್ವರ? ಇವಾಗ ನೀರು ಸಂಪೂರ್ಣವಾಗಿ ಮುಳುಗಿದ್ರೆ ನಾವು ಏನಾಗ್ತೀರಿ, ನಾವು ಒದ್ದೆ ಆಗ್ತಿರೋ ಇಲ್ವಾ? ಸಂಪೂರ್ಣ ನೀರು ಮುಳುಗೋಗ್ಬಿಡ್ತೀವಿ, ಒದ್ದೆ ಆಗ್ಬಿಡ್ತೀರಿ ಅದರ. ಇದೇ ರೀತಿ ಪವಿತ್ರ ಆತ್ಮನಲ್ಲಿ ದೀಕ್ಷಾಸ್ನಾನ ತಗೊಂಡ್ರೆ ನಾವು ಪವಿತ್ರ ಆತ್ಮದಲ್ಲಿ ಏನಾಗಬೇಕು, ಸಂಪೂರ್ಣವಾಗಿ ಮುಳುಗೋಗ್ಬಿಡ್ಬೇಕು, ಹೌದಾ ಇಲ್ವಾ? ಅದಕ್ಕೆ ಪವಿತ್ರಾತ್ಮ ಭರಿತವರಾಗಿರಿ ಅಂತ ಹೇಳ್ತಾರಲ್ಲ ಎಫಿಷಿಯನ್ಸ್ ಅಲ್ಲಿ ಅಲ್ವಾ? ಸರಿ, ಈಗ ಇದೇ ತರ ಅಗ್ನಿ ಅಭಿಷೇಕ ಅಂತಾರೆ, ನಾವು ಅಗ್ನಿಯಲ್ಲಿ ಏನಾಗಬೇಕು, ಸಂಪೂರ್ಣವಾಗಿ ಮುಳುಗೋಗ್ಬಿಡ್ಬೇಕು. ಅಗ್ನಿಯಲ್ಲಿ ಸಂಪೂರ್ಣವಾಗಿ ಮುಳುಗೋದ್ರೆ ಏನಾಯ್ತೀರಿ?
ಪವಿತ್ರಾತ್ಮನವರ ಮೇಲೆ ಬರಬೇಕು.
ಅಗ್ನಿಯಲ್ಲಿ ಬೆಂಕಿಯಲ್ಲಿ ಸಂಪೂರ್ಣವಾಗಿ ಮುಳುಗೋದ್ರೆ ಏನಾಯ್ತೀರಿ? ಸುಟ್ಟೋಯ್ತೀರಿ. ಅದನ್ನೇ ಹೇಳ್ತಾರೆ ಯೇಸು ಕ್ರಿಸ್ತು ಅಲ್ವರ? ಎಷ್ಟೋ ಜನ ಪಾಪ ಕ್ರೈಸ್ತ
ನಮ್ಮ ಪಾಪವೆಲ್ಲ ಸುಟ್ಟೋಗ್ಬೇಕು.
ಪಾಪ ಅಲ್ಲ, ನಾವೇ ಸುಟ್ಟೋಯ್ತೀರಿ.
ನಾವೇ
ಎಷ್ಟೋ ಜನ
ಸುಟ್ಟೋಗ್
ಏನ್ ತಿಳ್ಕೊಂಬಿಟ್ಟಾರೆ ಅಂತಂದ್ರೆ, ಈ ಪವಿತ್ರಾತ್ಮನ ಅಭಿಷೇಕ ಈ ಬೆಂಕಿ ಅಭಿಷೇಕ ಎರಡು ಒಂದೇ ತಿಳ್ಕೊಂಬಿಟ್ರೆ. ಎಲ್ಲಪ್ಪ ಒಂದೇ ಅಂತ ಕೊಟ್ಟಿದ್ದೆ ಬೈಬಲಲ್ಲಿ, ಎರಡು ಬೇರೆ ಬೇರೆ. ಅದಕ್ಕೆ 2 ಸತಿ ಹೇಳಿರೋದು. ಇವಾಗ ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ಅಭಿಷೇಕ ಮಾಡಿದ್ರು, ಅಪೊಸ್ತಲ ಸಲ ಎಷ್ಟು ಜನಕ್ಕೆ ಅಭಿಷೇಕ ಮಾಡಿದ್ರು, ಎಷ್ಟು ಜನಕ್ಕೆ ಅಗ್ನಿ ಅಭಿಷೇಕ ಮಾಡವ್ರೆ? ವಾಬುರ್ಗು ಮಾಡಿಲ್ಲ, ಯಾಕೆ ಮಾಡಿಲ್ಲ? ಯಾಕಂದ್ರೆ ಎರಡು ಬೇರೆ ಬೇರೆ. ಮತ್ತೆ ನಾವು ಏನ್ ಮಾಡ್ಬೇಕು ಈ ಅಗ್ನಿ ಅಭಿಷೇಕ ಏನಂತ ತಿಳ್ಕೊಬೇಕ್ರಿ? ಎಷ್ಟೋ ಜನ ಪಾಪ ಇದು ಗೊತ್ತಿಲ್ಲದ್ರೆ ಏನ್ ಮಾಡ್ತಾರೆ ದೇವತ್ರ, ಅಯ್ಯೋ ಫೈರ್ 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 ಲೆಟ್ ಫೈರ್ ಫೈರ್ ಲೆಟ್ ಫೈರ್ ಕಮ್ ಅಂತಂದ್ಬಿಟ್ಟು. ಅದರ ನಾನು ಒಂದು ವಿಡಿಯೋ ಶೇರ್ ಮಾಡ್ತೀನಿ ನೋಡಿದ್ದೆ ಎಲ್ಲ ಅಂದ್ಬಿಟ್ಟು, ಅದು ಪವಿತ್ರಾತ್ಮ ಅಂತ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಕಲ್ಲಿ ನೋಡೋಣ, ಪವಿತ್ರಾತ್ಮ ಬಗ್ಗೆ. ಓಕೆನಾ? ಸರಿ, ಏನಿವೆ ನೋಡ್ಬೇಕಾದ್ರೆ ಮತ್ತೆ ಇದು ಯಾರಿಗೆ ಹೇಳ್ತಾರದು? ಇದು ಅಗ್ನಿ ಅಭಿಷೇಕ ಅಂದ್ರೆ ಏನು? ಯಾರಿಗೆ ಪವಿತ್ರಾತ್ಮನ ಅಭಿಷೇಕ ಅಂದ್ರೆ ಯಾರಿಗೆ ಏನು ಹೇಳ್ತಿರ್ತಾರೆ? ಇದನ್ನ ಹೇಳ್ಬಿಟ್ಟೆ ಏನು ಯೇಸು ಕ್ರಿಸ್ತ ಬಂದು ಮಾಡುವಂತ ಕೆಲಸದ ಬಗ್ಗೆ ಹೇಳೋದು. ಅವ್ರ ಕೈನಲ್ಲಿ ಒಂದು ಮರ ಇದೆ ಅಂತೆ, ಅದನ್ನ ಏನ್ ಮಾಡೋರು, ಹಸನು ಮಾಡಿ ಏನ್ ಮಾಡ್ತಾರಂತೆ, ತನ್ನ ಗೋಧಿನ ಕಣಜಕ್ಕೆ ಸೇರಿಸಿ ಒಟ್ಟನ್ನ ಏನ್ ಮಾಡ್ತಾರಂತೆ, ಆರದಿಂದ ಬೆಂಕಿ.
ಬೆಂಕಿಯಲ್ಲಿ
ನೋಡಿ, ಓದ್ ಇನ್ನೊಂದ್ ಸತಿ, ಮತ್ತೆ 3:12 ಅಷ್ಟ.
ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣಜದಲ್ಲಿಯೂ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು.
ನೋಡ್ರ, ಗೋಧಿ ಮತ್ತು ಹೊಟ್ಟನ್ನು ಎರಡು ಬೇರೆ ಬೇರೆ ಮಾಡ್ತಾರಂತೆ ರೀ, ಅಲ್ವರ? ಸರಿ, ಇದೇನು ಗೋಧಿ ಮತ್ತೆ ಹೊಟ್ಟು? ಯೇಸು ಕ್ರಿಸ್ತನ ಮರ ಇಟ್ಕೊಂಡು ಲಿಟರ್ ಆಗಿ ಗೋಧಿ ಮತ್ತೆ ಹೊಟ್ಟನ್ನು ಸಪ್ರೇಟ್ ಮಾಡೋರ? ಅಂದ್ರೆ ಇಲ್ಲ, ಅಂದ್ರೆ ಎರಡು ತರ ಗುಂಪಿನ ಜನಾಂಗನ ಯೇಸು ಕ್ರಿಸ್ತ ಏನ್ ಮಾಡಿ ಸಪ್ರೇಟ್ ಮಾಡಿದ್ದು. ಅದಕ್ಕೆ ಯೇಸು ಕ್ರಿಸ್ತ ಮೊದಲನೇ ಬರಿಕೆಲ್ ಬರ್ಬೇಕಾದ್ರೆ ಒಬ್ರು ಗೋಧಿ ತರ ಇದ್ರು, ಒಂದು ಗುಂಪಿನ ಜನಾಂಗ,
ಅಣಜಿ
ಅಲ್ವರ?
ಅಣಜಿ
ಇನ್ನೊಬ್ರು ಹೆಂಗಿದ್ರು ಅಂದ್ರೆ ಹೊಟ್ಟಿನ ತರ ಇದ್ರು. ಇವಾಗ ಹೊಟ್ಟನೇನು, ಗೋಧಿ ರೇಷನ್
ಸಿಕ್ಕೆ
ಗೋಧಿ ತಗೊಂಡ ಅಂತಂದ್ರೆ ಏನಂತಾರೆ, ಆ ಗೋಧಿ ಮೇಲೆ
ಜಲ್ಲಡಿ
ಹೊಟ್ಟಿರ್ತದೆ.
ಜಲ್ಲಡಿ ಹಿಡಿದ್ರೆ ಸಿಕ್ಕುತ್ತಲ್ಲ ಸರ್ ಅವತ್ತು.
ಒಟ್ಟು ಅದ್ರ ಒಳಗಡೆ ಖಾಲಿ ಇರಲ್ಲ, ಬರೀ ಹೊಟ್ಟಿರ್ತದೆ, ಅಲ್ವರ? ಹಂಗಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರ್ಬೇಕು ಹೇಳಿ ಎರಡು ತರ ಗುಂಪಿನ ಜನಾಂಗ ಇದ್ರು ಅಂದಿರ್ತೀನಿ. ಒಬ್ರು ಗೋಧಿ ತರ ಏನಾಗಿದ್ರು, ಇದ್ರು ಗೋಧಿ ಕಾಳಿತ್ತು, ಅದರ ತೂಕ ಇತ್ತು. ಇನ್ನೊಬ್ರು ತೂಕಾನೇ ಇರಲ್ಲ, ಬರೀ ಹೊಟ್ಟಿನ ತರ ತೋರಿಕೆಗೆ ಮಾತ್ರ ಏನಾಗಿದ್ರು ಇದ್ರು. ಹಂಗಾರೆ ಯೇಸು ಕ್ರಿಸ್ತನ ಮೊದಲನೇ ಬರ್ಬೇಕಲ್ಲಿ ಎರಡು ತರ ಕೂಟದ ಯಹೂದಿಯರು ಇದ್ರು, ಡೂಪ್ಲಿಕೇಟ್ ಇದ್ರು, ಒರಿಜಿನಲ್ ಇದ್ರು. ಓದ ನೋಡಿದ್ರಿ ಬೈಬಲ್ನಲ್ಲಿ ಇಬ್ರು ಯಹೂದಿಯರು ಇದಾರ ಅಂದ್ರೆ ಎಸ್ ಇದಾರೆ, ಅಲ್ಲ ಡೂಪ್ಲಿಕೇಟು ಇದಾರೆ, ಒರಿಜಿನಲ್ ಇದಾರೆ. ಓದ ನೋಡಿ
ಪರ್ಸನಲ್
ರೋಮಾಪುರದಲ್ಲಿ 9ನೇ ಅಧ್ಯಾಯ 6-7.
ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಆದರೆ ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದನು.
ಹೇಳಿದ್ದಾರೆ ನೋಡ್ರಿ, ಹೇಳ್ತಾರೆ ದೇವರ ಮಾತು ನಿರರ್ಥಕವಾಯಿತು ಅಂತಲ್ಲ, ಯಾಕಂದ್ರೆ ಇಸ್ರೇಲರು ಎಲ್ಲರೂ ಏನಲ್ವಂತೆ, ಇಸ್ರೇಲರು ಹುಟ್ಟಿದ ಮಾತ್ರಕ್ಕೆ ಇಸ್ರೇಲರ್ ಅಲ್ವಂತೆ. ಇದೇನಪ್ಪ ಇದು? ಇವಾಗ ಇಸ್ರೇಲಲ್ಲಿ ಹುಟ್ಟಿರೋರು ಇಸ್ರೇಲ್ ಅಲ್ದ್ರೆ ಇನ್ನೊಂದು ಅಮೇರಿಕನ್ಸಾ? ಕರೆಕ್ಟ್ ತಾನೆ? ಇಲ್ಲ, ಅದೇ ತಾನೆ ಅಪೋಸ್ಟ್ಲು ಪೋಲ್ ಹೇಳೋದು. ಇನ್ನೊಂದು ಓದಿ ಬೋದ್ರು 9:6.
ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ.
ಮತ್ತಿನ್ಯಾರು ನೋಡ್ರ ಹಂಗ್ರೆ ಏನ್ ಹೇಳ್ತಾವ್ರೆ ನೋಡಪ್ಪ, ಇಸ್ರೇಲಲ್ಲಿ ಹುಟ್ಟಿದ ಮಾತ್ರಕ್ಕೆಲ್ಲ ಯಹೂದ್ಯರಾಗೋದಕ್ಕೆ ಸಾಧ್ಯ ಇಲ್ಲ. ಹಂಗ್ರೆ ಯಹೂದ್ಯರಾಗ್ಬೇಕು ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾ ಇದಾರೆ. ಅದೇ ಅರ್ಥ ಏನಂದ್ರೆ, ಸುಮ್ಮನೆ ನಾನು ಇಸ್ರೇಲ್ ಹುಟ್ಬಿಡ್ತೀನಿ, ಇಸ್ರೇಲ್ ವಂಶಾವಳಿಗೆ ಬಂದ್ಬಿಡ್ತೀನಿ, ಅಬ್ರಾಹ್ಮ್ ಮಕ್ಕಳು ಅಂತ ತಕ್ಷಣ ನೀವು ಅಬ್ರಾಹ್ಮ್ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದಾರೆ, ಅಲ್ವರ? ಹಂಗ್ರೆ ಅಬ್ರಾಹ್ಮ್ ಮಕ್ಕಳಾಗೋದಕ್ಕೆ ಒಂದು ಕಂಡೀಷನ್ ಇದೆ. ಹಂಗ್ರೆ ಇಸ್ರೇಲಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಗೋಧಿ ಕಾಳಾಗೋದಕ್ಕೆ ಸಾಧ್ಯ ಇಲ್ಲ, ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಯೇಸು ಕ್ರಿಸ್ತು ಮೊದಲನೇ ಬರ್ಬೇಕಾದ್ರೆ ಯಹೂದಿಯರ ನಡುವೆ ಈ ಕಂಡೀಷನ್ ಇತ್ತು. ಇಸ್ರೇಲಲ್ಲಿ ಇರೋರು ಎಲ್ಲರೂ ದೇವರ ಮಕ್ಕಳಾಗಿ ಇಸ್ರೇಲ್ ಆಗಿ ಇರಲಿಲ್ಲ. ಕೆಲವು ಜನ ಕಪಟಿಗಳಾಗಿದ್ರು, ಕೆಲವು ಜನ ನಿಜವಾಗ್ಲೂ ಯಹೂದಿಯರಾಗಿದ್ರು. ಇವರೇ ಆ ಗೋಧಿ, ನಿಜವಾದ ಗೋಧಿ, ನಿಜವಾದ ಯಹೂದಿಯರು. ಇನ್ನು ಕೆಲವು ಜನಗಳು ಕಪಟಿಗಳಾಗಿದ್ರು, ಬರೀ ತೋರಿಕೆಗೆ ಮಾತ್ರ ಯಹೂದಿಗಳಾಗಿದ್ರು, ಬರೀ ಒಟ್ಟು ಮಾತ್ರ ಇತ್ತು, ಒಳಗಡೆ ಕಾಳಿರಲಿಲ್ಲ, ಅಲ್ವರ? ನೋಡಿ ಓದನ, ಯೋಹಾನ 1:47.
ಯೇಸು ತನ್ನ ಕಡೆಗೆ ಬರುವ ನತಾನಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು.
ನೋಡ್ರ ಅಂಡರ್ಲೈನ್ ಮಾಡ್ಕೊಳ್ಳಿ, ಇವ್ ನಿಜವಾದ ಇಸ್ರೇಲನು, ಇವನದ್ದು ಏನಿಲ್ಲಂತೆ ಕಾಪಾಟನ ಇಲ್ಲ ರೀ. ಅದೇ ನೋಡಿರ್ತೀನಿ, ಒಟ್ಟು ಒಟ್ಟೆ ಇಲ್ಲ ರೀ, ನಿಜವಾದ ತೂಕ ಕಾಣ ರೀ, ನಿಜವಾದ ಯಹೂದಿ. ಅಂದ್ರೆ ಏನರ್ಥ, ಸುಳ್ಳು ಯಹೂದಿಯರು ಕೂಡ ಇದ್ದಾರೆ ಅಂತ ಅರ್ಥ ತಾನೆ? ಅದನ್ನೇ ಯೇಸು ಕ್ರಿಸ್ತ ಹೇಳಿದ್ದು. ಅದಕ್ಕೆ ನೋಡಿ ಫರಿಸಾಯ ಸದಸ್ಯರಿಗೆ ಏನು ಹೇಳ್ತಾರೆ, ಅಯ್ಯೋ ಫರಿಸಾಯರುಗಳೇ, ಸದಸ್ಯರುಗಳೇ, ಕಪಟಿಗಳೇ, ಶಾಸ್ತ್ರಿಗಳೇ, ನಿಮಗೆ ಅಯ್ಯೋ ಅಂತ ಏನು ಮಾಡ್ತಾರೆ ಹೇಳ್ತಾರೆ, ಅಲ್ವರ? ನೀವು ಹೆಂಗಿದ್ದೀರಂತೆ, ನೀವು ಸುಣ್ಣ ಬಳಿದಂಥ ಸಮಾಜ.
ಸುಣ್ಣಚ್ಚಿದ ಸಮಾಧಿ.
ಮತ್ತೆ ನೋಡಿ ಓದಿಂತೀನಿ, ಮತ್ತೆ 23ನೇ ಅಧ್ಯಾಯ 14 ಮತ್ತು 15.
ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ. ಒಳಕ್ಕೆ ಹೋಗಬೇಕೆಂದಿರುವವರನ್ನೂ ಹೋಗಗೊಡಿಸುವುದಿಲ್ಲ.
ನೋಡ್ರ ಹೋಗೋದು ಇಲ್ಲವಂತೆ ಹೋಗರು ಬಿಡುತ್ತೆ. ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಅನಂತರ ಇದು ಅರ್ಥ ಅರ್ಥ ನೋಡೋಣ. ದೇವರಾಜ್ಯ ಪರಲೋಕ ರಾಜ್ಯಕ್ಕೆ ಸೆಲೆಕ್ಷನ್ ನಡೀತಾ ಇದೆ, ಹೋಗೋಕ್ಕೂ ಬಿಡಲ್ಲ. ಎಷ್ಟೋ ಜನ ದೇವರ ವಾಕ್ಯನ ಕೇಳ್ಬಿಟ್ಟು, ಯೇಸು ಕ್ರಿಸ್ತನ ವಾಕ್ಯನ ಕೇಳ್ಬಿಟ್ಟು ಸತ್ಯ ಅಂತ ತಿಳ್ಕೊಳ್ಳೋದು ಪಕ್ಕ ನಡೀತಾರೆ ಅಂದ್ರೆ ಬಿಡ್ತಾನೆ ಇಲ್ವಂತ ಇವರು. ಭಯ ಪಟ್ಸ್ಬಿಡೋದು, ಎದುರಿಸ್ಬಿಡೋದು, ಗದರಿಸ್ಬಿಡೋದು. ನೀವಂತೂ ಹೋಗಲ್ಲ, ಹೋಗೋರ್ಗೆ ಏನ್ ಮಾಡಲ್ವಂತೆ?
ಬಿಡಲ್ಲ.
ಬಿಡಲ್ವಂತೆ. ಆಮೇಲೆ ನೆಕ್ಸ್ಟ್ ಅದಕ್ಕೆ ಇನ್ನೊಂದು
ಅಯ್ಯೋ
ವಾಕ್ಯ ಓದಿ
ಪ್ರಭು,
ಬಿದ್ದಾರೆ. ಒಂದು ನಿಮಿಷ, Luke 11:52 ಓದಿ ಬಿದ್ದಾರೆ. ಹಾ Luke 11:52.
ಹಿಂದಿನಿಂದ
ಅಯ್ಯೋ
ಒಂದೇ ಮನೆಯಲ್ಲಿರುವ
ಇಲ್ಲ 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 ಇಲ್ಲ
ಐದು
ಇಲ್ಲ 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 ಅಷ್ಟ. ಲೂಕಾ
ಅಯ್ಯೋ
ಹನ್ನೊಂದು
ಧರ್ಮೋಪದೇಶಕರೇ,
ಹಾ
ಜ್ಞಾನಕ್ಕೆ ಸಾಧನವಾದ
ಹನ್ನೊಂದು
ಬೀಜದ
ಸಾರಿ
ಬಿಯನ್ನು ತೆಗೆದುಬಿಟ್ಟಿರಿ.
ನೋಡ್ರ, ಜ್ಞಾನಕ್ಕೆ ಸಾಧಕವಾಗಿರಂತ ಬಿಗಿದ ಕೈ ಏನ್ ಮಾಡಿದಿರಂತೆ?
ತೆಗೆದುಬಿಟ್ಟಿರಿ.
ತೆಗೆದು ಬಿಟ್ಟೀರಿ. ಆಮೇಲೆ ಹಾ
ನೀವು ಒಳಕ್ಕೆ ಹೋಗಲಿಲ್ಲ,
ಹಾ
ಒಳಕ್ಕೆ ಹೋಗುತ್ತಿರುವವರೆಗೂ ಅಡ್ಡಿ ಮಾಡಿದಿರಿ ಅಂದನು.
ಅದೇನರ್ಥ? ಜ್ಞಾನಕ್ಕೆ ಸಾಗದ ಬೀದಿ ಕೈ ಅಂತಂದ್ರೆ ಬೈಬಲ್ ಪ್ರಕಾರ ಥಿಂಕ್ ಮಾಡೋಕ್ಕೂ ರೀಸನ್ ಔಟ್ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ವಂತೆ. ಇಲ್ಲಿ ಬೈಬಲ್ ಬಗ್ಗೆ ಅಧಿಕವಾಗಿ ಥಿಂಕ್ ಮಾಡ್ಬಿಡ್ತಾರೆ. ಅಂತ ಏನ್ ಮಾಡ್ತಾರೆ? ಬೀಗಿದ ಕೈ ತಿಕ್ಕೊಂಡ್ಬಿಡಿದಂತೆ. ಏಯ್, ಓದೋದೆಲ್ಲ ಕೇಳ್ಬಾರ್ದು. ಅಯ್ಯೋ, ಏನು ಓದ್ಬಾರ್ದು. ನಾವೇನು ಹೇಳ್ತಾರೋ ಅದೇ ಕೇಳ್ಬೇಕು ನೀವು. ಅಷ್ಟೇ, ಹೋಯ್ತಾ ಇರಬೇಕು. ಹಿಂಗೆ ಮಾಡಿಬಿಟ್ಟಿದ್ರಂತೆ, ಲಾಕ್ ಮಾಡ್ಬಿಟ್ಟಿದ್ರಂತೆ ಇಸ್ರೇಲ್ ಜನಗಳನ್ನ. ಯೇಸು ಕ್ರಿಸ್ತ ಹೇಳ್ತಾರೆ, ನೀವೇನ್ ಮಾಡ್ಬಿಟ್ಟಿದ್ರ, ನೀವಂತೂ ದೇವರಾಜಿಗೆ ಹೋಗಿ ಲಾಯಕ್ಕೆ ಇಲ್ಲ. ಸುಮ್ಮನೆ ಹೋಗೋರ್ನು ಕೂಡ ಏನ್ ಮಾಡ್ತಾರೆ? ನೀವು ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಪಟಿಗಳೇ ಅಲ್ವರ, ಸುಣ್ಣ ಬಳ್ಳದ ಸಮಾಧಿಗಳೇ ಅಂತ ಚೆನ್ನಾಗಿ ಬೈತಾರೆ. ಇವೆಲ್ಲ ವಾಕ್ಯ ಬರ್ಕೊಳ್ಳಿ. ಮತ್ತೆ 23ನೇ ಅಧ್ಯಾಯ ಪೂರ್ತಿಯಾಗಿ 23ರಿಂದ 27ನೇ ವಾಕ್ಯದವರೆಗೂ ಇದೇ ಹೇಳೋದು. ಅದರ ನೀವು ಹೆಂಗಿದೆ ಅಂತೆ, ನೀವು ಪಂಚ ಪಾತ್ರೆಗಳೆಲ್ಲ ನೀವು ಹೊರಗಡೆ ಮಾತ್ರ ತೊಳಿತೆ, ಒಳಗಡೆ ಮಾತ್ರ ಕ್ಲೀನ್ ಆಗಿ ಬಿಡುತ್ತೆ.
ಬಟ್ಟಲು
ಹಾಂ,
ಕೊಳಕ
ಒಳಗಡೆ ಎಲ್ಲ ಹೊಲಸಿಂದ ತುಂಬಿದೆ ಅಂತ ಹೇಳ್ತಾರೆ. ಹೆಂಗೆ ನಮ್ಮ ಹೋಟ್ಲಿಗೆ ಟೀ ಕುಡಿದ್ರೆ ಹೆಂಗಿರ್ತಾರೆ? ಒಳ್ಳೆ ಫಳ ಫಳ ಅಂತ ಗ್ಲಾಸಲ್ಲಿ ಕೊಡ್ತಾನ್ರಿ. ಎಲ್ಲ ಟೀ ಕುಡಿದ್ಮೇಲೆ ನೋಡಿದ್ರೆ ಒಳಗಡೆ ಹೆಂಗಿರ್ತಾರೆ ಕರೆ? ಹಂಗೆ ಇರ್ತದ್ರಿ. ಆಚ ಕಡೆ ಮಾತ್ರ ಫಳ ಫಳ, ಒಳಗಡೆ ಎಲ್ಲ ಬರೀ ಹೊಲಸು. ಈ ತರ ಇದ್ದವ್ರೆ ಯಾರು ಅಂದ್ರೆ ಕಪಟಿಗಳಾಗಿರಂತ ಫರಿಸಿಯರು,
ಶಾಸ್ತ್ರಿ
ಶಾಸ್ತ್ರಿಗಳು.
ಶಾಸ್ತ್ರಿ
ಅಂದ್ರೆ ಇವರು ನಿಜವಾದ ಯಹೂದಿಯರ ಇಲ್ಲ, ಅದೇ ಯಹೂದಿಯರಾಗಿದ್ರು. ದೇವರನ್ನ ರೆಕಗ್ನೈಸ್ ಮಾಡಿದ್ರ, ದೇವರನ್ನ ದೇವ್ರ ಮಕ್ಕಳು ಅಂತ ಅಂಗೀಕಾರ ಮಾಡಿದ್ರ? ಇಲ್ಲ ರೀ, ಇವ್ರು ಸತ್ಯನೇ ಕೇಳಿಲ್ಲ ರೀ. ಯೇಸು ಕ್ರಿಸ್ತನ ಕಡೆಗೆ ಹೋಗಕ್ಕೆ ಬಿಟ್ಟಿಲ್ಲ, ಸತ್ಯನ ಕೇಳಕ್ಕೆ ಬಿಡದಿರಂತ ಫರಿಸಿಯ ಸದೀಶರು. ಅದಕ್ಕೆ ನೋಡಿ ಇವ್ರಿಗೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತ. ಒಂದು ವಾಕ್ಯ ಓದೋಣ, ಮತ್ತೆ 23 ಮತ್ತು 24.
ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಮರುಗ ಸೋಪು ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ,
ನೋಡ್ರಿ
ಆದರೆ
ಇವ್ರು ಏನ್ ಕೊಡ್ತಾ ಇದ್ರು ಅಂದ್ರೆ, 10ರಲ್ಲೊಂದು ಪಾಲು. ಇವಾಗ ಟೈಟ್ಸ್ ಅಂತ ಹೇಳ್ತಾರೆ ಗೊತ್ತಾ, ಈ ಸಭೆಯಲ್ಲಿ ಕೊಡ್ತಾರೆ ಟೈಟ್ಸ್. ಏನ್ ಕೊಡ್ತಾರಂತೆ? ಹಾ,
10ರಲ್ಲೊಂದು ಪಾಲು, ಟೆನ್
ಏನು ಹೆಂಗ್
ಪರ್ಸೆಂಟ್
ಕೊಡ್ತಾ ಇದ್ರು?
ಟೈಟ್ಸ್ ದಶಮ ಭಾಗ
ಓದಿ ಇನ್ನೊಂದ್ ಸತಿ, ಅಲ್ಲಿ ಏನ್ ಕೊಟ್ಟಿದ್ರು ನೋಡಿ.
ಹತ್ತರಲ್ಲೊಂದು ಭಾಗ
ಕರೆಕ್ಟ್
ಮರುಗ
ವಾಕ್ಯ ಓದಿ.
ಸೋಪು ಜೀರಿಗೆ
ಏನ್ ಬದರ್?
ಮರುಗ
ಮರುಗ
ಸೋಪು
ಸೋಪು
ಜೀರಿಗೆಗಳಲ್ಲಿ 10ರಲ್ಲೊಂದು ಪಾಲು ಕೊಡ್ತೀರಿ.
ಹತ್ತರಲ್ಲೊಂದು ಪಾಲು.
ಇದೆಲ್ಲ ಕೊಡುವಂತಾರ ದೇವ್ರ? ಮರುಗ, ಸೊಪ್ಪು, ಜೀರಿಗೆ, ಇದರಲ್ಲೆಲ್ಲ ಕೊಡುವಂತಂದ್ರ ದೇವ್ರ? ದೇವ್ರ ಬಿರಿಯಾನಿ ಮಾಡ್ತಾರ ನೋಡಿ ಏನ್ ಕೊಟ್ಟಾರ ನೋಡಿ. ಇಂತೀನಿ ಇವರು ರೂಲ್ಸು, 10ರಲ್ಲೊಂದು ಕೊಡ್ಬೇಕು, ಎಲ್ಲ ಕೊಟ್ಬಿಡ್ಬೇಕು ಅಂದ್ ಇವ್ರು ಏನ್ ಮಾಡ್ಬಿಟ್ರು? ಮನೆಯಲ್ಲಿ ಕೊತ್ತಂಬರಿ ಹಾಕ್ಬೇಕಾರೆ ಅದ ತಗಡಪ್ಪ ಒಂದು ಸ್ವಲ್ಪ ಎತ್ತಿಕ್ಬಿಡು. ಬಿರಿಯಾನಿ ಮಾಡ್ಬೇಕು ಮರುಗ ಹಾಕ್ರೆ ಒಂದು ಸ್ವಲ್ಪ ಎತ್ತಿಕ್ಬಿಡು. ಅದರ ಸಾಸಿವೆ ಹಾಕ್ಬೇಕಾದ್ರೆ ಸ್ವಲ್ಪ ಎತ್ತಿಕ್ಬಿಡು. ಜೀರಿಗೆ ಹಾಕ್ಬೇಕು ಸ್ವಲ್ಪ ಎತ್ತಿಕ್ಬಿಡು. ಯಾಕೆ ಇದು ಯಾರು ಕೊಡ್ಬೇಕು? ದೇವ್ರು ಇವೆಲ್ಲ ಕೇಳಿದ್ರ ಅದ್ರ ಬಗ್ಗೆ ನೋಡೋಣ. ಟೈಟ್ಸ್ ಬಗ್ಗೆ, ಕಾಣಿಕೆ ಬಗ್ಗೆ ಒಂದು ಕಟ ಪಾಠ ಇದ್ರೆ ನೋಡೋಣ ಯಾವಾಗ ಅಲ್ವರ. ಇದನ್ನ ಕೊಟ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ನೋಡಿ, ಮುಂದಕ್ಕೆ ಹೋದಿ ಇವಾಗ ಹೇಳ್ತಾರೆ. ಹಾ,
ಆದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟೀರಿ.
ನೋಡ್ರ.
ಇವುಗಳನ್ನು ಮಾಡಬೇಕಾಗಿತ್ತು,
ಹಾ ಹಾ
ಅವುಗಳನ್ನು ಬಿಡಬಾರದು.
ಹಾ
ದಾರಿ ತೋರಿಸುವ ಕುರುಡರೇ,
ಹಾ
ನೀವು ಸೊಳ್ಳೆ ಸೂಸುವವರು, ಒಂಟೆ ನುಂಗುವವರು.
ನೋಡ್ರ ಹೆಂಗ್ ಬೈತಾರ್ರಿ. ದಾರಿ ನೋಡ್ಸಂತ ಕುರುಡರು, ನಿಮ್ಗೆ ಕಣ್ ಕಾಣಿಸಲ್ಲ, ನೀವು ಬೇರೆ ಕರ್ಕೊಂಡ್ಬಂದು ದಾರಿ ನೋಡ್ಸಿ ಅಂತ ಹೇಳ್ತಾರೆ. ಹೆಂಗಿದಿರಂತೆ ನೀವು? ಹಾ, ಒಂಟೆನಾ
ಸೊಳ್ಳೆ ಸೋಸಿ
ಸೊಳ್ಳೆ ಸೋಸ್ಬಿಡ್ತಾರೆ
ನುಂಗುವವರು.
ಫಿಲ್ಟರ್ ಹಾಕ್ಬಿಟ್ಟು. ಅಯ್ಯೋ, ಸೊಳ್ಳೆ ಒಂಟೆನೂ ನುಂಗ್ಕೊಂಬಿಡ್ತಾನ್ರಿ. ಏನ್ರಿ ಡೈಲಾಗು, ಸೂಪರ್ ಫಿಲಮ್ ಡೈಲಾಗ್ ರೀ. ನಮ್ಮ ರಜಿನ ಏನಂತಾರೆ, ನಮ್ಮ ಯೇಸು ಕ್ರಿಸ್ತ ಸೂಪರ್ ಸ್ಟಾರ್ ರೀ. ಹೆಂಗ್ ಹೇಳ್ದ ನೋಡಿ ಡೈಲಾಗ್ ಹತ್ತೀನಿ. ಹಾ, ಸರಿಯಾಗಿ ಬೈದಾರ ನೋಡ್ತೀನಿ ಕಪ್ಪಟಿಗಳಿಗೆ. ಯಾಕೆ ಬರೀ ತೋರಿಕೆ ಆಗಿದ್ರಿ ನೋಡಿದ್ದೆ? ಸುಮ್ಮನೆ ಔಟ್ ವರ್ಡ್ ಅಷ್ಟೇ, ಒನ್ ವರ್ಡ್ ಏನಿಲ್ಲ, ಏನಿಲ್ಲ ಗುಣಲಕ್ಷಣಗಳು. ಅದರ ಸುಮ್ಮನೆ ಸ್ಟ್ರಿಕ್ಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂತೆಲ್ಲ ಆರ ಗ್ರೂಪ್ ಅಂತ ಹೇಳ್ಬಿಡ್ರಂತೆ ಇವ್ರಿಗೆ. ಇವ್ರಿಗೆ ಯಾವ್ದು ಬೆನಿಫಿಟ್ ನುಂಗ್ಕೊಂಬಿಡುತ್ತೆ? ಅದಕ್ಕೆ ಸುಣ್ಣ ಬಳ್ದಂಥ ಸಮಾಧಿಗಳೇ, ಹೊರಗಡೆ ತೋರಿಕೆ ಚೆನ್ನಾಗಿದ್ರೆ ಒಳಗಡೆ ಎಲ್ಲ ಹೊಲಸಾಗಿದೆ ಅಂತ. ಇವಾಗ ಈ ಥರ ಎರಡು ಗುಂಪುಗಳನ್ನ ಯೇಸು ಕ್ರಿಸ್ತ ಮೊದಲನೇ ಬರಬೇಕಲ್ಲಿ ಸಪ್ರೇಷನ್ ಮಾಡಿದ್ರು. ಹೆಂಗೆ? ಮೊರವನ್ನು ಕೈನಲ್ಲಿ ಇಟ್ಕೊಂಡು, ಅವ್ರ ಕೈಲಿರೋಂಥ ಮೊರ ಅಂದರೆ ದೇವರ ವಾಕ್ಯ. ದೇವ್ರ ವಾಕ್ಯ ಪ್ರಸಂಗ ಮಾಡಿದ ತಕ್ಷಣ ಒಂದು ಗುಂಪಿನ ಜನಾಂಗ ಯೇಸು ಕ್ರಿಸ್ತನ ಬೋಧನೆ ಅಕ್ಸೆಪ್ಟ್ ಮಾಡಿದ್ರು, ಒಂದು ಗುಂಪಿನ ಜನಾಂಗ ಯೇಸು ಕ್ರಿಸ್ತನ ಬೋಧನೆ ಅಕ್ಸೆಪ್ಟೇ ಮಾಡಲಿಲ್ಲ. ನೋಡಿ ಓದೋಣ ಏನಾಯ್ತು ಅಂತಂದ್ಬಿಟ್ಟು. ಲೂಕ್ 4:22 ಓದಿ.
ಎಂದು
ಎಂದು
ಹೇಳುತ್ತಿರುವಾಗ
ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು.
ನೋಡ್ರ ಯೇಸು ಕ್ರಿಸ್ತ ಫಸ್ಟ್ ಟೈಮ್ ಆರಾಧ್ಯ ಪ್ರೀಚ್ ಮಾಡಿದ ಎಲ್ಲ ಖುಷಿ ಆಗ್ಬಿಡ್ತಾರೆ. ಏನ್ರಿ ಯೋಸೇಫಿನ ಮಗ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅಲ್ಲ, ಖುಷಿ ಆಗ್ಬಿಟ್ರು. ಯಾರು ಸ್ವಲ್ಪ ಜನ ಖುಷಿ ಆದ್ರು, ಮಿಕ್ಕಿದವ್ರು ಏನ್ ಮಾಡಿದ್ರು ಗೊತ್ತಾ? ಅದೇ ಅಧ್ಯಾಯದಲ್ಲಿ 28ರಿಂದ 30 ಓದಿದ್ದಾರೆ. ಹಾ,
ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು.
ನೋಡ್ರ ನೋಡ್ರಿ, ಯೇಸು ಕ್ರಿಸ್ತ ಉಪದೇಶ ಕೇಳಿದ ತಕ್ಷಣ ಕೆಲವು ಜನ ಸಂತೋಷ ಪಟ್ರೆ, ಮಿಕ್ದವ್ರು ಏನಪ್ಪ ಡಿಸೈಡ್ ಮಾಡೋರು ಅಂತಂದ್ರೆ, ಎಲ್ಲ ಈ ಮನುಷ್ಯ ಹಿಂಗೆ ಬೋಧನೆ ಮಾಡ್ತಾನಲ್ಲ, ನಮ್ಮ ಟೀಚಿಂಗ್ಗಳಿಗೆ ಆಪೋಸಿಟ್ ಆಗಿ ಹೇಳ್ತಾನ ಅಂತಂದ್ಬಿಟ್ಟು ತಳ್ಕೊಂಡೋಗ್ಬಿಟ್ಟು ಕಡದಾದ ಗುಡ್ಡದ ಕಡೆ ಟಿಪ್ಪಲ್ಲಿ ಕರ್ಕೊಂಡೋಗ್ಬಿಟ್ಟು ಮೇಲಕ್ಕಿಂತ ಕೆಳಗಡೆ ತಳ್ಬಿಡೋಣ ಅಂತ ಇದ್ರಂತೆ. ಯೇಸು ಕ್ರಿಸ್ತ ಅವಾಗ ಏನ್ ಮಾಡಿದ್ರು ಓದಿ ನೋಡೋಣ. ಹಾ, ಕಂಟಿನ್ಯೂ,
ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು.
ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆ ಯೇಸು ಕ್ರಿಸ್ತ ಒದೆ ತಿಂದಿಲ್ಲ ಇದನ್ನ ಅನಂತರ ಹೇಳ್ತೀನಿ. ಯೇಸು ಕ್ರಿಸ್ತ ಒದೆ ತಿನ್ನಲ್ಲ, ಎಸ್ಕೇಪ್ ಆಗ್ಬಿಟ್ರೆ ನೋಡಿರ್ತೀನಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇವರು ಎರಡು ಥರ ಗುಂಪು ಏನಾಯ್ತರೋ, ವಾಕ್ಯದಿಂದ ಸಪ್ರೇಟ್ ಆಗ್ಬಿಟ್ರು. ಒಬ್ರು ಅಂಗೀಕಾರ ಮಾಡಿದ್ರು, ಇನ್ನೊಬ್ರು ಏನ್ ಮಾಡಲಿಲ್ಲ, ಅಕ್ಸೆಪ್ಟ್ ಮಾಡಲಿಲ್ಲ. ಅದಕ್ಕೆ ಎಷ್ಟೋ ಜನ ಅಧಿಕಾರಿಗಳಿಗೂ ಕೂಡ ಯೇಸು ಕ್ರಿಸ್ತನ ಬೋಧನೆ ಮೇಲೆ ನಂಬಿಕೆ ಇತ್ತಂತೆ. ಅರೆ, ಅವ್ರಿಗೆ ಭಯ ಏನಪ್ಪ ಭಯ ಅಂದ್ರೆ ಈ ಫರಿಸಿಯ ಸದಸ್ಯರ ಭಯ ಬಂದ್ಬಿಡ್ತದೆ. ಯಾಕೆ ಯೇಸು ಕ್ರಿಸ್ತನ ನಿಜವಾದ ಸತ್ಯವಾದ ಉಪದೇಶಗಳನ್ನ ಕೇಳಿದ್ರೆ ಇದು ಆ ಆಲಯದಲ್ಲಿರುವಂಥ ಉಪದೇಶಕ್ಕೇನಾಗಿದೆ ವ್ಯತ್ಯಾಸವಾಗಿದೆ. ಇವು ಇದನ್ನು ಕೇಳ್ತಾ ಹೋದ್ರೆ ಏನ್ ಮಾಡ್ತಾರೆ, ಆಲಯದಿಂದ ಹೊರಗಡೆ ಹಾಕ್ಬಿಡ್ತಾರೆ ನಮ್ಮನ್ನ ಅಂತ ಭಯ ರೀ. ಅಲ್ವರ ಓದಿ ನೋಡಿ, ಯೋಹಾನ 7ನೇ ಅಧ್ಯಾಯ 46ರಿಂದ 48.
ಆ ಓಲೇಕಾರರು ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರು ಎಂದೂ ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು. ಅದಕ್ಕೆ ಫರಿಸಾಯರು, ನೀವು ಮರುಳಾದೀರಾ? ಹಿರಿಯ ಸಭೆಯವರಲ್ಲಿ ಆಗಲಿ ಫರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ? ಧರ್ಮಶಾಸ್ತ್ರವನ್ನರಿಯದಂಥ ಈ ಹಿಂಡು ಶಾಪಗ್ರಸ್ತವಾದದ್ದೇ
ನೋಡ್ರ
ಅಂದರು.
ಹೇಳ್ತಾರೆ, ಏನು ಅರೆಷ್ಪಣಕ್ಕೆ ಹೋದ್ರೆ ಸೋದಿಸ್ತಾರೆ ಏನ್ ಸರ್, ಅದನ್ನ ಅರೆಸ್ಪಣ ಕೇಳ್ತಿಲ್ಲ ಸರ್. ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್, ದೇವ್ರ ವಾಕ್ಯನ ಸರ್, ಅವ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ನೀವು ಮೋಸ ಆಗ್ಬಿಟ್ರ ಅಂತ ಏನ್ ಮಾಡ್ತಾರೆ ಫರಿಸಿ ಸರಿಸರು ಕೇಳ್ತಾರೆ. ಹಂಗಾರೆ ಏನ್ರಿ, ಆ ಮೊರ ಕೆಲಸ ಮಾಡ್ತಾ ಇದೆ, ದೇವ್ರ ವಾಕ್ಯ ಸಪ್ರೇಟ್ ಮಾಡ್ತಾ ಇದೆ ಒಟ್ಟುನು ಮತ್ತು ಏನ್ರಿ ಗೋಧಿನ. ಯೋಹಾನ 12ನೇ ಅಧ್ಯಾಯ 42 ಮತ್ತು 43.
ಆದರೂ ಹಿರಿಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು, ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ಫರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ.
ಹೇಳಲಿಲ್ಲ ನೋಡ್ರ ಏನಕ್ಕೆ ಭಯ, ಅಯ್ಯೋ ಹೇಳ್ಬಿಟ್ರೆ ಏನ್ ಮಾಡ್ತಾರೆ ನಮ್ಮ ಸಭೆನ ಹೊರಗಡೆ ಹಾಕ್ಬಿಡ್ತಾರಪ್ಪ ಬೇಡ ಅಂತ ಏನ್ ಮಾಡಿದ್ರಂತೆ, ಅಂಜಿಕೊಂಡುಗೂ ಏನ್ ಮಾಡಿದ್ರಂತೆ ಭಯ ಪಟ್ಕೊಂಡು ಹೇಳಲಿಲ್ಲ. ಯಾಕೆ ನೀವೆಲ್ಲ ನಂಬಿದ್ರೆ ಯೇಸು ಕ್ರಿಸ್ತನ ಬೋಧನೆಗಳು ನಂಬಿದ್ರೆ ಸಭೆಯಲ್ಲಿ ಸೇರಿಸ್ತಾರ, ಸಭೆನ ಹೊರಗಡೆ ಹಾಕ್ಬಿಡ್ತಾರೆ, ಅಯ್ಯೋ ಸಭೆ ಬಿಟ್ಟು ಹೋಗ್ಬಿಟ್ರೆ ಏನ್ ಗತಿ ಅಂತಂದ್ಬಿಟ್ಟು ಭಯದಿಂದ ಏನ್ ಮಾಡಿದ್ರು ಸುಮ್ಮನೆ ಇದ್ರಂತೆ. ಇವಾಗ ನೋಡಿ, ಗೋಧಿ ಮತ್ತೆ ಅಣಜಿ ಎರಡು ಸಪ್ರೇಟ್ ಆಯ್ತು. ಇವಾಗ ನೀವು ಹೇಳ್ರಿ, ಇದರಲ್ಲಿ ಒಬ್ರಿಗೆ ಪವಿತ್ರ ಆತ್ಮನ ಅಭಿಷೇಕ ಕೊಟ್ರು, ಯಾರು ಕೊಟ್ರು? ಗೋಧಿ ಕೊಟ್ರ ಅಣಜಿ ಕೊಟ್ರ ಏನ್ರಿ? ಗೋಧಿ ಕೊಟ್ರ ಒಟ್ಟು ಕೊಟ್ರ? ಗೋಧಿ ಕೊಟ್ಟಿತ್ತು.
ಗೋಧಿಗೂ ಗೋಧಿಗೂ
ಪವಿತ್ರ ಆತ್ಮನ
ಗೋಧಿ
ಅಭಿಷೇಕ ಮತ್ತು ಒಟ್ಟು ತರ ಇದಂತ ಈ ಯಹೂದಿಯರು ಫರಿಸಿಯರು ಸರಿಸರು ಅವ್ರಿಗೆಲ್ಲ ಏನ್ ಕೊಟ್ರು? ಅಗ್ನಿ ಅಭಿಷೇಕ. ದೇವರು ತನ್ನ ಕೋಪವನ್ನು ಯಾರ ಮೇಲಪ್ಪ ಸುರಿಸಿದ್ರು ಅಂತಂದ್ರೆ ಫರಿಸಿಯರ ಸದಸ್ಯರ ಮೇಲೆ ಸುರಿಸಿದ್ರು. ಅದೇ ಪೆಂಟಿಕಾಸ್ಟ್ ಅಲ್ಲಿ ಸಭೆ ಮೇಲೆ ಏನ್ ಸುರಿಸಿದ್ರು? ಪವಿತ್ರ ಆತ್ಮನ ಸುರಿಸಿದ್ರು. ನೋಡ್ರ ದೇವ್ರ ಕೋಪ ಯಹೂದಿಯರ ಮೇಲೆ ಬಂತು ನೋಡಿರ್ತೀನಿ. ಹೆಂಗ್ ಬಂತು ಅಂದ್ರೆ 70 AD ಯಲ್ಲಿ ಜೆರೂಸಲೇಮನ್ನ ನಾಶ ಮಾಡಾಕ್ಬಿಡ್ತಾರೆ, ಛಿದ್ರಿ ಛಿದ್ರಿ ಮಾಡ್ಬಿಡ್ತಾರೆ. ಒಬ್ಬ ಯಹೂದಿನೂ ಜೀವಂತವಾಗಿ ಉಳಿದ ರೀತಿಲಿ ಮಾಡ್ತಾರೆ, ತಪ್ಪಿಸ್ಕೊಂಡವ್ರು ಗ್ರೇಟ್. ಅದೇ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಮನೆ ಮೇಲೆ ಇದ್ದು ಒಂದು ಕೆಡ ಬರದೇ ಇರಲಿ, ಹೊಲದಲ್ಲಿ ಇದ್ದು ಹಂಗೆ ಓಡೋಗ್ಬಿಡ್ಲಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು. ಭಯಂಕರ ದೇವ್ರ ಕೋಪ ಆಮೇಲೆ ಬಂತಂತೆ. 1ನೇ ಥೆಸಲೋನಿಕ 2ನೇ ಅಧ್ಯಾಯ 15 ಮತ್ತು 16. ಒಂದನೇ
ಆ
ತಿಸಲೋನಿಕ
ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು.
ದೇವ್ರ ಕೋಪ ಅವ್ರ ಮೇಲೆ ಸಂಪೂರ್ಣವಾಗಿ ಬಂತಂತಾರೆ ನೋಡ್ರ, ದೇವ್ರ ಕೋಪ ಸಂಪೂರ್ಣವಾಗಿ ಬಂತ್ರಿ. ಕೋಪ ನಾಶ ಮಾಡಕ್ಕೆ 78 ಡೇಲಿ. ಸೊ ಮೊದಲನೇ ಸುಗ್ಗಿ ಮುಗೀತು. ಗೋಧಿ ಒಟ್ಟನ್ನ ಸಪ್ರೇಟ್ ಮಾಡಿದ್ರು, ಗೋಧಿನ ಪವಿತ್ರಾತ್ಮ ಅಭಿಷೇಕ ಮಾಡಿದ್ರು, ಒಟ್ಟಿಗೆ ಅಗ್ನಿ ಅಭಿಷೇಕ ಮಾಡಿ ನಾಶ ಮಾಡಕ್ರು. ಸರಿ, ಇವಾಗ ಎರಡನೇ ಸುಗ್ಗಿಗೆ ಬರೋಣ. ಮೊದಲನೇ ಸುಗ್ಗಿ ಥರನೇ ಎರಡನೇ ಸುಗ್ಗಿ ಸುವಾರ್ತೆ ಯುಗದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಎಲ್ಲಪ್ಪ ಕೊಡ್ತಾರೆ ಯೇಸು ಕ್ರಿಸ್ತ ಅಂದರೆ, ಮತ್ತೆ 13ನೇ 24ರಿಂದ 30ಲ್ಲಿ ಕೊಟ್ಟರೆ ಓದಿ. ಮ್ಯಾಥ್ಯೂ 13:24-30.
ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ.
ವೆರಿ ಗುಡ್ ಸಿಸ್ಟರ್. ನೋಡ್ರ,
ಆದರೆ
ಪರಲೋಕ ರಾಜ್ಯ ಏನ್ರಿ, ಒಬ್ಬ ಮನುಷ್ಯನಿಗೆ ಏನೋ ಒಂದು ಹೋಲಿಕೆ ಆಗಿದೆ. ಆ ಮನುಷ್ಯ ಏನ್ ಮಾಡಿದೆ ಅಂತಂದ್ರೆ, ಏನ್ ಮಾಡುತ್ತೆ, ಒಳ್ಳೆ ಬೀಜಕ್ಕೆ ಹೋಲಿಕೆ ಆಗಿದೆ. ಆ ಮನುಷ್ಯ ತೊಗೊಂಡು ಏನ್ ಮಾಡುತ್ತೆ, ಆ ಒಳ್ಳೆ ಬೀಜ ತನ್ನ ಭೂಮಿಯಲ್ಲಿ ಬಿತ್ತನೆ ಮಾಡ್ದೆ ಅಂತ ಹೇಳ್ತಾರೆ. ಅಲ್ವರ ನಾ ಇದು ನೆಕ್ಸ್ಟ್ ಹಂಗೆ ವಚನ ಓದೋಣಷ್ಟೇ. ಹಂಗೆ ಇರಿ, ಇದರ ಅರ್ಥನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಮತ್ತೆ ಅದೇ ಅಧ್ಯಾಯದಲ್ಲಿ 13 ಚಾಪ್ಟರ್ಲ್ಲಿ 37 ಇಂದ 43 ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿ, ಇವಾಗ ಏನ್ ಮಾಡೋಣ, ಇವಾಗ ಸಿಸ್ಟರ್ ಏನು ಓದ್ರು ಅದು ವಿವರಣೆ ಆಗಿ ನೋಡೋಣ. ನೋಡ್ತೀರಿ ಏನಂತೆ, ಪರಲೋಕ ರಾಜ್ಯ ಒಳ್ಳೆ ಬೀಜಕ್ಕೆ ಏನಾಗಿದೆ, ಹೋಲಿಕೆ ಆಗಿದೆ. ತನ್ನ ಮನುಷ್ಯ ತೊಗೊಂಡು ಹೋಗಿ ಏನ್ ಮಾಡ, ತನ್ನ ಹೊಲದಲ್ಲಿ ಬಿತ್ತನೆ ಮಾಡುತ್ತಂತೆ. ಅದರ ನೆಕ್ಸ್ಟ್ ಏನಾಯ್ತು ಸಿಸ್ಟರ್, ಹಂಗೆ ಓದಿಷ್ಟು ಮುಂದೆ ಓದಿ. ಹಾ,
ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು.
ನೋಡ್ರ, ಆದ್ರೆ ಅವನು
ಗೋಧಿಯು
ವೈರಿ ಇದಿಷ್ಟರ್, ಆದ್ರೆ ಅವನು ವೈರಿ ಬಂದ್ಬಿಟ್ಟು ಏನಪ್ಪಾ ಮಾಡ್ದ ಅಂದ್ರೆ, ಎಲ್ಲಾ ಜನಗಳು ನಿದ್ದೆ ಹೋಗ್ತಾ ಇರ್ಬೇಕ್ರೆ ಗೋಧಿ ನಡುವೆ ಏನ್ ಬಿತ್ತನೆ ಮಾಡದಂತೆ, ಹಣಜಿನ ಬಿತ್ತನೆ ಮಾಡದಂತೆ. ಅಲ್ವರ ಸರಿ ನೋಡ್ಬೇಕ್ರೆ ಏನ್ರಿ ಇದು, ತುಂಬಾ ಸಿಂಪಲ್. ಯಾರ ಬೀಜ ಅಂತಂದ್ರೆ ಏನ್ರಿ, ದೇವರ ವಾಕ್ಯ ಯೇಸು ಕ್ರಿಸ್ತನಲ್ಲಿ ಹೇಳ್ತಾರೆ. ಹೊಲ ಅಂತಂದ್ರೆ ಈ ಲೋಕ, ಈ ಲೋಕದಲ್ಲಿ ಏನ್ ಮಾಡಿದ್ರು ಯೇಸು ಕ್ರಿಸ್ತು, ಸುವಾರ್ತೆನ ಏನ್ ಮಾಡಿದ್ರು, ಎಲ್ಲಾ ಕಡೆ ಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡಿದ್ರು ಬಿತ್ತನೆ ಮಾಡಿದ್ರು. ಅಲ್ವರ ಆದ್ರೆ ಏನ್ರಿ, ಏನ್ ಮಾಡ್ದಂತೆ ವೈರಿ, ಎಲ್ಲಾ ಜನಗಳು ನಿದ್ದೆ ಹೋಗಿರ್ಬೇಕಾರೆ ಅದರ ಯಾರ ವೈರಿ, ಸೇತಾನು. ಅದರ ಎಲ್ಲ ಅಪೋಸ್ತಲರ ಎಲ್ಲ ಮರಣದಲ್ಲಿ ನಿದ್ದೆ ಹೋಗಿದ ತಕ್ಷಣ ಸೇತಾನ್ ಮೇಲ್ಗೈ ತಗೊಂಡು ಏನ್ ಮಾಡ್ದಂತೆ, ಎಲ್ಲ ಗೋಧಿ ಬಿತ್ತನೆ ಮಾಡಿದ್ರು. ಅಲ್ಲೆಲ್ಲ ಹೋಗಿ ಏನ್ ಮಾಡ್ಬಿಟ್ಟಂತೆ, ಹಣಜಿನ ಬಿತ್ತನೆ ಮಾಡ್ಬಿಟ್ಟಂತೆ. ಅಲ್ವರ ಆಮೇಲೆ ನೆಕ್ಸ್ಟ್ ಏನಾಯ್ತು? ಹಾ,
ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿ ಸಹ ಕಾಣಬಂತು.
ನೋಡ್ರ
ಆಗ
ಅಲ್ಲಿ
ಯಜಮಾನನ
ಒಂದ್ ನಿಮಿಷ ಸರ್, ಅದಕ್ಕೆ ಅಲ್ಲಿ ಗೋಧಿ ಬೆಳಿಬೇಕಾದ್ರೆ ಜೊತೆಗೆ ಏನ್ ಕೂಡ ಬೆಳೀತಂತೆ, ಅಣಜಿ ಕೂಡ ಬೆಳ್ದ್ಬಿಡ್ತಂತೆ. ಆವಾಗ ಸೇವಕರು ಗೊತ್ತಾಗೋಯ್ತು, ಅದೇ ಇದೇನಪ್ಪ ಇದು, ನಾವು ಬಿತ್ತನೆ ಮಾಡಿದ್ದೇನಿದೆ ಆಕ್ಚುಲಿ ಗೋಧಿ ತಾನೆ, ಇಲ್ಲಿ ಏನ್ ಕಾಣಿಸ್ತೈತಿ ಇಲ್ಲಿ, ಅಣಜಿ ಬಡ್ದೈತಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ಸರ್ ಇದನ್ನ ಮಾಡಿದ ಹಿಂಗಲ್ಲ, ನಾವ್ ಏನ್ ಮಾಡೋಣ, ಹೋಗ್ಬಿಟ್ಟು ಕಿತ್ತಾಕ್ಬಿಡೋಣ ಅಂತ ಕೇಳ್ತಾರೆ. ಅವಾಗ ಏನ್ ಹೇಳ್ತಾರೆ, ಕಂಟಿನ್ಯೂ ಮಾಡಿ. ಹಾ,
ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯಾ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೀಯಲ್ಲ, ಅಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ.
ನೋಡ್ರ ಏನ್ ಹೇಳ್ತಾರೆ, ಇವಾಗ ಕಿತ್ತಾಕಕ್ ಹೋಗ್ಬಿಡಿ, ಕಿತ್ತಾಕಕ್ ಹೋದ್ರೆ ಗೋಧಿ ಕೂಡ ಬಂದ್ಬಿಡ್ತಾರೆ, ಬಿಟ್ಬಿಡಿ ಹಂಗೆ ಅಂತಂತ ಹೇಳ್ತಾರೆ. ಸುಗ್ಗಿ ಕಾಲದಲ್ಲಿ ನಾನು ಏನ್ ಮಾಡ್ತೀನಿ, ನನ್ನ ಆಳುಗಳಿಗೆ ಹೇಳ್ತೀನಿ ಫಸ್ಟ್ ಏನ್ ಮಾಡಿ ಅಂತ ಹೇಳ್ತಾರೆ. ಓದಿ ಇಷ್ಟ ಮುಂದಕ್ಕೆ ಇವಾಗ. ಹಾ,
ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು.
ನೋಡ್ರ ಎಂದು ಹೇಳುವೇನೋ ಅಲ್ವರ. ಸರಿ, ಇದು ಅರ್ಥನ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅದೇ ಅಧ್ಯಾಯದಲ್ಲಿ 37-43 ಹೇಳ್ತಾರೆ. ಇದನ್ನ ನಾವು ಎಷ್ಟೋ ಸತಿ ಓದಿದಿರಿ ಅಲ್ವರ. ಸೊ ಅದಕ್ಕೆ ಗೋಧಿ ಅಂತಂದ್ರೆ ದೇವರಾಜ್ಯದ ಮಕ್ಕಳು, ಅಣಜಿ ಅಂದ್ರೆ ಏನು ಪಿಶಾಚಿನ ಮಕ್ಕಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಕ್ಲೀನಾಗಿ, ಅಲ್ಲೇ ಏನ್ ಮಾಡ್ತಾರೆ ಅವ್ರು ಯೇಸು ಕ್ರಿಸ್ತ ಕ್ಲೀನಾಗಿ ನಮ್ಗೆ ವಿವರಣೆ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವರ. ಸರಿ, ಇವಾಗ ಈ ಸೇತಾನ್ ಏನಪ್ಪ ಮಾಡ್ದ ಅಂತಂದ್ರೆ, ಎಲ್ಲಿ ಏನ್ರಿ ಆಲ್ರೆಡಿ ದೇವ್ರ ಮಕ್ಕಳು ಬಿತ್ತನೆ ಮಾಡಿದ್ರು, ಇದೇ ಜಾಗದಲ್ಲಿ ಏನ್ ಬಿತ್ತನೆ ಮಾಡೋನ್ರಿ, ಹೋಗ್ಬಿಟ್ಟು ಗೋಧಿ ನಡುವೆ.
ಅಜ್ಜಿ
ಅಣಜಿ ಬಿತ್ತನೆ ಮಾಡೋನು, ಎಲ್ಲಿ ಹೋಗಿ ಬಿತ್ತನೆ ಮಾಡ್ದ ಅವನು, ಗೋಧಿ
ಗೋಧಿ
ಎಲ್ಲಿ
ಅಂದ್ರೆ
ಬಿತ್ತನೆ ಆಗಿದೆಯೋ ಅಲ್ಲೇ ಮಾಡ್ದ ಹೊರತು ಕ್ಲೀನ್ ಆಗಿರೋ ಫೀಲ್ಡ್ ಅಲ್ಲಲ್ಲ. ಸೊ ಸೇತಾನ್ ಎಲ್ಲ ಪ್ರಕ್ರಿಯೆಗಳು ನೋಡಿಸ್ತಾ ಅಂತಂದ್ರೆ, ದೇವರು ಅಪೋಸ್ಟಲ್ಸ್ನ ಉಪಯೋಗಿಸ್ಕೊಂಡು ಲೋಕದಲ್ಲಿ ಎಲ್ಲ ಕಡೆ ಕ್ರೈಸ್ತರ ಒಂದು ಬಿತ್ತನೆ ಏನು ಮಾಡಿದ್ರು ಮಾಡಿದ್ರು, ನಿಜವಾದ ಕ್ರೈಸ್ತವರ ಬಿತ್ತನೆ ಲೋಕದಲ್ಲಿ ಎಲ್ಲ ಕಡೆ ಆಯ್ತು ರೀ ಅಂತೀನಿ. ಆದರೆ ಸೇತಾನ್ ಏನಪ್ಪ ಮಾಡ್ದ ಅಂದರೆ, ಎಲ್ಲೆಲ್ಲಿ ಹೋಗಿ ಆ ದೇವ್ರ ಮಕ್ಕಳು ಕೆಲಸ ಮಾಡಿದ್ರು ಆ ಜಾಗದಲ್ಲಿ ಏನು ಮಾಡಿದ್ರು ಅಂತೆ, ಎಲ್ಲ ಅಣಜಿ ಬಿತ್ತನೆ ಮಾಡ್ಬಿಟ್ಟಂತರಿ. ಬೆಳಿಗ್ಗೆ ಎದ್ದು ನೋಡಿದ್ರೆ ಏನು ಕಾಣಿಸ್ತೈತಲ್ಲಿ, ಗೋಧಿಗಿಂತ ಅಣಜಿನೇ ಜಾಸ್ತಿ ಆಗೋಯ್ತು. ಅದಕ್ಕೆ ಕ್ಲೀನಾಗಿ ಗುರುತಿನಂಗ್ ಆಗೋಯ್ತು. ದೇವ್ರ ಮಕ್ಕಳಿಗೆ ಏನಂತ ಕೇಳ್ತಾರೆ, ಸ್ವಾಮಿ ಅಂತ, ಸ್ವಾಮಿ ಕಿತ್ತಾಕ್ಬಿಡಣ ಅಂತ. ಬೇಡ 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 ಬೇಡ, ಇವಾಗ ಕಿತ್ತಾಕೋದ್ರೆ ಏನಾಗ್ಬಿಡ್ತದೆ, ಗೋಧಿ ಕೂಡ ಬಂದ್ಬಿಡ್ತದೆ. ಎಷ್ಟು ದಿನ ತಿಳ್ಕೊಂಬಿಟ್ಟಾರೆ ಬ್ರದರ್, ಇದು ಏನು ಅರ್ಥ ಅಂತಂದ್ರೆ, ಸೇತಾನ ಹೋಗಿ ಏನು ಮಾಡ್ಬಿಟ್ಟವನೆ, ಎಲ್ಲ ಕಡೆ ಏನು ಮಾಡ್ಬಿಟ್ಟವನೆ, ಎಲ್ಲ ಬೇರೆ ಧರ್ಮಗಳನ್ನ ಮಾಡ್ಬಿಟ್ಟವನೆ, ಆ ಬಿತ್ತನೆ ಮಾಡ್ಬಿಟ್ಟವನೆ, ಅದ್ರಲ್ಲಿ ಹೋಗಿ ನಾವೇನು ಮಾಡಬೇಕು, ಆ ವಾಕ್ಯನ ಬಿತ್ತನೆ ಮಾಡ್ಬೇಕು. ಹಂಗೆ ಹೇಳ್ತಾರೆ ಇಲ್ಲಿ, ಹಂಗೇಳಾರೆ ಅಲ್ಲಿ ಏನು ಹೇಳ್ತಾರೆ, ದೇವ್ರ ಮಕ್ಕಳು ಎಲ್ಲಿ ಬಿತ್ತನೆ ಮಾಡೋರು ಸತ್ಯನ, ಅಲ್ಲಿ ಹೋಗ್ಬಿಟ್ಟು ಸೇತಾನ ಏನು ಬಿತ್ತನೆ ಮಾಡ್ತಾರಂತೆ ಅಲ್ಲಿ, ಹಾಂ ಸುಳ್ಳುನ ಬಿತ್ತನೆ ಮಾಡ್ತಾರಂತೆ. ನೋಡಿದ್ರ ಸುಳ್ಳಿರೋ ಜಾಗದಲ್ಲಿ ದೇವ್ರ ಮಕ್ಕಳು ಬಿತ್ತನೆ ಮಾಡಲ್ಲ ರೀ, ಸೇತಾನ ಕೆಲಸ ಅದಲ್ಲ. ಆಡಿ ಸುಳ್ಳಿರೋದು ಅವನೇ ಸತಿ ಕರ್ಕೊಬೇಕು, ಅವನಿಗೆ ಹಂಗೆ ಇಷ್ಟ ಐತೆ, ಇರಲಿ ಬಿಡು ಅಂತ ಆರಾಮ್ ಜಾಲಿಯಾಗಿರ್ತಾನೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ದೇವರು ಸತ್ಯ ಎಲ್ಲಿದೆಯೋ ಅಲ್ಲೇ ಏನ್ ಮಾಡೋ, ಸೇತಾನ್ ತನ್ನ ಕ್ರಿಯೆಗಳನ್ನ ನೋಡ್ಸೋದು ಅಲ್ವರ. ಅದಕ್ಕೆ ಇದು ಯಾವಾಗಪ್ಪ ಆಯ್ತು ಅಂದ್ರೆ, ಎಲ್ಲೆಲ್ಲ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಆಯ್ತೋ ಅಲ್ಲೆಲ್ಲ ಸೇತಾನ್ ತನ್ನ ದುರ್ಬೋಧನೆಗಳನ್ನ ಹಾಕಕ್ ಶುರು ಮಾಡ್ದ. ಅವಾಗ ಏನಾಗೋಯ್ತು, ಗೋಧಿ ಫೀಲ್ಡೇ ಒಟ್ಟೋಯ್ತು, ಅಣಜಿನೇ ಒಟ್ಟು ಕಾಣಿಸ್ಬಿಡ್ತು. ಎತ್ತು ನೋಡಿದ್ರೆ ಕಾಣಿಸೋದು ಫಸ್ಟ್ ಏನು ರೀ ಅಣಜಿ. ಅದಕ್ಕೆ ಇದು ಆಗಿದ್ದು ಯಾವಾಗ ಅಂದರೆ, ರೋಮನ್ಸ್ ಕಾಲದಲ್ಲಿ. ಯಾವಾಗ ರೋಮನ್ಸ್ ಏನು ಮಾಡ್ತಾರೆ, ಇಡೀ ಲೋಕನ ಆಳ್ವಿಕೆ ಮಾಡ್ತಾರೋ, ಕಾನ್ಸ್ಟ್ಯಾಂಟಿನ್ ಅಂತ ಎಂಪರರ್ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾನೋ, ಎಲ್ಲರಿಗೂ ಆಫರ್ ಕೊಡೋಕೆ ಶುರು ಮಾಡ್ತಾನೆ. ಯಾರು ಎಲ್ಲ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಿರೋ, ನಾನು ಏನು ಮಾಡ್ತೀನಿ, ನಿಮ್ಗೆ ಎಲ್ಲರಿಗೂ ಕೆಲಸ ಕೊಡ್ತೀನಿ, ಮದುವೆ ಮಾಡ್ತೀನಿ, ಮನೆ ಕೊಡ್ತೀನಿ, ಹೊಲ ಕೊಡ್ತೀನಿ ಅಂತ. ಅದಕ್ಕೆ ಕನ್ವರ್ಷನ್ ಅಂತ ಕಾನ್ಸೆಪ್ಟ್ ಬಂದ್ಬಿಡ್ತು. ಅದಕ್ಕೆ ಇವತ್ತು ಲೋಕದಲ್ಲಿ ಎದ್ದು ಕಾಣಿಸೋರು ಯಾರು ಕಾಣಿಸ್ತಾರೆ, ಬರೀ ಸುಳ್ಳು ಕ್ರೈಸ್ತವ್ರೆ. ಅದಕ್ಕೆ ಫಸ್ಟ್ ನೀವು, ನಿಮ್ಮ ಕ್ರಿಶ್ಚಿಯನ್ಸ್ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ತೂಚಿ ಅಂತ ಅಂತಾರೆ. ಯಾಕೆ ಗೊತ್ತಾ, ಮೈ ಮೇಲೆ ನೆಟ್ಟಗೆ ಬಟ್ಟೆಗೆ ಆಗದೆ ಇರೋರು ಯಾರು, ಕ್ರಿಶ್ಚಿಯನ್ಸ್. ಮಾಡ ಪಾಪನೆಲ್ಲ ಮಾಡ್ಬಿಟ್ಟು ಎಲ್ಲ ಏಸಿಗೆ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ನಮ್ಮ ಪಾಪನೆಲ್ಲ ಕ್ಷಮಿಸು ಅಂತ ಹೇಳ್ಕೊಳೋದು ಯಾರಂತೆ ಇವಾಗ, ಕ್ರಿಶ್ಚಿಯನ್ಸ್. ಬೈಬಲ್ ಅದು ಹೇಳಲ್ಲ ರೀ, ನಾವು ಸಭೆ ಬಗ್ಗೆ ಪಾಠ ಓದ್ಬಿಡಿದ್ರಿ ಅಲ್ವರ. ಅದಕ್ಕೆ ಈ ವೈರಿ ಎಲ್ಲಿ ಹೋಗಿ ಬಿತ್ತನೆ ಮಾಡ್ದ ಅಂತಂದ್ರೆ, ನಿಜವಾದ ಕ್ರೈಸ್ತವ್ರ ನಡುವೆನೆ. ಅದಕ್ಕೆ ಇವತ್ತು ಅಧಿಕವಾಗಿರೋದು ಲೋಕದಲ್ಲಿ ನಿಜವಾದ ಕ್ರೈಸ್ತವರೆಲ್ಲ ರೀ, ಎಲ್ಲ ಸುಳ್ಳು ಕ್ರೈಸ್ತವರು ಇರೋದು ಮೆಜಾರಿಟಿ. ಸತ್ಯ ಅಂತೂ ಒಬ್ರಿಗೂ ಗೊತ್ತಿಲ್ಲ ಅಲ್ರ. ಏನು ಎಲ್ಲ ನಂಬದ್ ದುರ್ಬೋಧನೆಗಳು, ಏನು ನಂಬದ್ ದುರ್ಬೋಧನೆಗಳು. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಹೇಗೆ ದುರ್ಬೋಧನೆಗಳು ನಂಬ್ತಾ ಇದ್ರು, ಇದೇ ತರ ಇವಾಗಿರೋಂಥ ಒಂದು ಸಂಸ್ಥೆಗಳಲ್ಲಿ ಏನ್ ಮಾಡ್ತಾರೆ, ಅಲ್ಲ ಎಲ್ಲ ನಂಬದ್ ದುರ್ಬೋಧನೆಗಳು. ಎಕ್ಸಾಂಪಲ್ ನರಕ, ನರಕ ಬಂದ್ಬಿಟ್ಟು ಸಮಾಧಿ ಅಂತ ಸ್ಪಷ್ಟವಾಗಿ ಬೈಬಲಲ್ಲಿ ನೋಡಿದ್ರೆ. ಅದೇ ಇವತ್ತು ಉಪದೇಶ ಮಾಡೋದೇನ್ರಿ, ನರಕ ಎಲ್ಲ ಪಾಪಿಗಳಿಗೆ ಅಗ್ನಿ ಕೆರೆಗೆ ಹಾಕ್ತಾರೆ, ಬೆಂಕಿ ಕೆರೆಗೆ ಹಾಕ್ತಾರೆ, ವೇದನೆ ಕೊಡ್ತಾರೆ, ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಬೈಬಲ್ ಹೇಳಿದ್ರು. ಯಾರೋ ಸತ್ತೋದ್ ಏನ್ ಹೇಳ್ತಾರೆ, ಹೂ ಇವ್ರ ಆತ್ಮ ಇವತ್ತು ಏನಾಗ್ಬಿಡ್ತು ಹಂಗೇ ಹೋಗ್ಬಿಡ್ತು. ಎಲ್ಲ ಐತೆ ಬೈಬಲಲ್ಲಿ, ಏನಂತ ಹೇಳ್ತಾರೆ ಬೈಬಲಲ್ಲಿ, ಸಮಾಧಿಯಲ್ಲಿ ಮಲಗಿರೋ ಎಲ್ಲರೂ ಆತನ ಧ್ವನಿ ಕೇಳುವಂತ ಕಾಲ ಬರ್ತದೆ, ಧ್ವನಿ ಕೇಳ್ಬಿಟ್ರ ಎದ್ ಬಂದ್ಬಿಟ್ರ ಕಾಲ ಬರ್ತಾರೆ ಅಂತಂದ್ರು. ಆಮೇಲೆ ಹೇಳ್ರಿ ಗುಡ್ ಫ್ರೈಡೆ ಅದ್ರ ಬಗ್ಗೆ ನೋಡೇ ಬಿಟ್ಟಿದ್ರಿ, ಬಿಷಪ್ಪು ಫಾದರು ರೆವರೆಂಡು ವುಮೆನ್ ಎಲ್ಲ ಪ್ರೀಚಿಂಗ್ ಮಾಡೋದು, ದೇವ್ರ ನಿಜವಾದ ಸಭೆನಾ ವ್ಯವಸ್ಥೆ ಮಾಡ್ರಿ. ಪ್ರಭುರಾತ್ರಿ ಭೋಜನ ಏನ್ರಿ, ತಿಂಗಳಿಗೂ ಸೇರಿ ತಗೊಳೋದು, ವಾರಕ್ಕೂ ಸೇರಿ ತಗೊಳೋದು, ಇಷ್ಟ ಬಂದಾಗ ತಗೊಳೋದು. ಅದು ಫಸ್ಟ್ ಆಫ್ ಆಲ್ ತೊಗೊಂಡು ಬೆಳಿಗ್ಗೆ ತಗೊಂಡ್ರೆ ರಾಂಗು ಅದಲ್ಲಿ. ಹಾಂ, ಸೂರ್ಯ ಮುಳುಗ್ ಮೇಲೆ ತಗೊಬೇಕು ಅಂತ ಹೇಳ್ತಾರೆ, ಇಸ್ರೇಲ್ ಜನಗಳು ಪಾಸ್ ಓವರ್ ಮಾಡಿದಂತ ರೀತಿನೇ ಮಾಡ್ಬೇಕು ನಾವು ಮಾಡ್ಬೇಕು ಅಂತ ಹೇಳ್ತಾರೆ, ವರ್ಷಕ್ಕೊಸ್ಸೇ ಕರೆಕ್ಟಾಗಿ ತಗೊಬೇಕು ಅಂತ ಹೇಳ್ತಾರೆ. ಇದು ಯಾವ ರೀತಿ ಸತ್ಯ ಅದರ, ಬೈಬಲ್ನ ಅಂತೂ ಫಸ್ಟ್ ಆಫ್ ಆಲ್ ಓದೋದೇ ಇಲ್ಲ ಅದರ, ಬೈಬಲ್ನ ಪ್ರೀಚ್ ಮಾಡಲ್ಲ. ಸುಮ್ಮನೆ ಬೈಬಲ್ ಒಂದು ವಾಕ್ಯ ಹೇಳೋದು, ಮಿಕ್ಕಿದೇ ಮಾಡೋದು, ಒಂದು ಕತೆ ಹೇಳೋದು, ಒಂದು ಸಂಗೀತ ಹಾಡೋದು, ಅದರ ಒಂದು ಜೋಕ್ ಹೇಳೋದು, ಅದರ ಅವ್ರ ಸಾಕ್ಷಿಗಳು ಹೇಳ್ಬಿಡೋದು, ಇವ್ರ ಸಾಕ್ಷಿಗಳು ಹೇಳ್ಬಿಡೋದು, ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬಿಡೋದು, ಕತೆ ಮುಗಿಸ್ಬಿಡೋದು ಇಷ್ಟೇ ಇಷ್ಟೇ. ಆಮೇಲೆ ಅನ್ಯಭಾಷೆಗಳು, ಅದ್ಭುತಗಳು, ಪವಿತ್ರಾತ್ಮ, ಅಯ್ಯೋಯ್ಯಪ್ಪ ಅದನ್ನ ಕ್ಲೀನಾಗಿ ನೋಡೇ ಬಿಟ್ಟಿದ್ರಿ ಅನ್ಯ ಭಾಷೆಗಳನ್ನ ಏನಂತ ಅದರ. ಇವೆಲ್ಲ ದುರ್ಬೋಧನೆಗಳು ಬಂದಿರೋದ್ರಿಂದ ಲೋಕದಲ್ಲಿ ಎಲ್ಲ ಸುಳ್ಳು ಕ್ರೈಸ್ತವ್ರು ತಿಂಕೊಂಡ್ಬಿಟ್ರು ಅಲ್ವರ. ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತವ್ರೆ, ನಿಜವಲ್ಲ ಯಾರು ಕ್ರೈಸ್ತವ್ರು ಇಲ್ಲ ರೀ ಅದ್ರ. ಅದಕ್ಕೆ ಓದಾ ನೋಡೋದು ಏನಿದೆ, ಬರೀ ಅಣಜಿ ಎಲ್ಲಿ ನೋಡಿದ್ರು, ಬರೀ ಅಣಜಿ 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 ಅಣಜಿ, ಎಲ್ಲೋ ಒಂದು ಕಡೆ ಒಳಗಡೆ ಏನಾಗಿದೆ, ಗೋಧಿ ಇದೆ. ಅದಕ್ಕೆ ಏನ್ರಿ, ಸೇತಾನ್ ತುಂಬ ಕ್ಲೆವರು, ಅವರಲ್ಲೂ ಕೂಡ ಬೈಬಲ್ ಸ್ಟಡಿ ಇಡ್ತಾನೆ. ಯಾಕೆ ಬೈಬಲ್ ಸ್ಟಡಿ ಇಟ್ಟರೆ ಯಾಕೆ ಇಡ್ತಾರೆ ಅಂತಂದ್ರೆ, ಇಲ್ಲ ಬೇರೆ ಕಡೆ ಹೋಗ್ಬಿಡ್ತಲ್ಲ ಬೈಬಲ್ ಸ್ಟಡಿ, ಇಂಥ ಬೈಬಲ್ ಸ್ಟಡಿಗೆ ಬಂದ್ಬಿಡ್ತಿರಲ್ಲ ನೀವೆಲ್ಲ ಅಂತ ಅದಕ್ಕೆ ಮಾಡ್ತಾರೆ ಬೈಬಲ್ ಸ್ಟಡಿ ಇಡ್ತಾನೆ. ಆದ್ರೆ ಆ ಬೈಬಲ್ ಸ್ಟಡಿ ಹೆಂಗಿರ್ತಾರೆ ಅಂತಂದ್ರೆ, ಅವು ಸರ್ಕಲಲ್ಲೇ ಇರ್ತಾರೆ ನೋಡ್ರಿ ಇದ್ದೀನಿ, ಯಾರಿಗೇನೂ ಪ್ರಶ್ನೆ ಬರಬಾರ್ದು, ಯಾರಿಗೇನೂ ಡೌಟ್ ಬರಬಾರ್ದು, ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಅದನ್ನೇ ಓದ್ಬೇಕು, ಅದನ್ನೇ ಕೇಳ್ಬೇಕು, ಅದನ್ನೇ ಹೇಳ್ಬೇಕು, ಹೇಳಿದ್ದು ಹೇಳಿದ್ದು ಹೇಳಿದ್ದೆ ಮಾಡಿದ್ದೆ ಮಾಡಿದ್ದು ಅಂತಂದ್ಬಿಟ್ಟು ಅಲ್ವರ. ಏನ್ರಿ ಬೈಬಲ್ ಇಷ್ಟೊಂದು ಸತ್ಯಗಳಿದೆ ಯಾಕಪ್ಪ ಹೇಳಲ್ಲ, ಹೇಳ್ಬೇಕು ತಾನೆ, ಇಷ್ಟೊಂದೆಲ್ಲ ರಹಸ್ಯ ಇತ್ತು ಅಂದ್ರೆ, ಇವೆಲ್ಲ ನಿಮ್ಗೆ ಗೊತ್ತು ಅಂದ್ರೆ ಧೈರ್ಯವಾಗಿ ಹೇಳ್ಬೋದಲ್ಲ ಸಭೆಯಲ್ಲಿ, ಯಾಕೆ ಇಷ್ಟು ವರ್ಷ ಹೇಳಿಲ್ಲ ಸಡನ್ ಆಗಿ ಏನಂತಾರೆ ಬೇರೆಯವ್ರದ್ದು ಕೇಳ್ಕೊಂಡು ಏನು ಹೇಳೋದು ಅಲ್ಲರ ಹೇಳ್ಬೇಕು ವಾಕ್ಯ ಉಪದೇಶ ಮಾಡೋಕೆ ಸರಿಯಾಗಿ ಬೈಬಲ್ ಇರೋ ಪ್ರಕಾರ ಮಾಡಿ ನೀವು ಬೈಬಲ್ ಇರೋ ಪ್ರಕಾರ ಮಾಡಿಲ್ಲ ಅಂತಾರೆ ನಾಚಿಕೆಗೆ ಗುರಿ ಆಗಿದ ರೀತಿಯಲ್ಲಿ ಇರೋಂಥ ಉಪದೇಶಕ್ಕೆ ಅಂತ ಬೈಬಲ್ ಹೇಳಲ್ವಾ ಅಲ್ವರ ಸೊ ಏನಾಗೋಯ್ತು ಅಂತಂದ್ರೆ ಸುಮ್ಮನೆ ಕ್ಯೂರಾಸಿಟಿ ಬರೆದಿರೋ ರೀತಿಯಲ್ಲಿ ಸುಮ್ಮನೆ ನೀರಲ್ಲಿ ಚೆನ್ನಾಗಿ ಹಾಲಿಗೆ ಒಂದು 2 ಲೀಟರ್ ನೀರು ಹಾಕ್ಬಿಟ್ಟು ಕೊಡ್ಸೋಂಥ ರೀತಿಯಲ್ಲಿ ಏನಾಗುತ್ತೆ ಬೈಬಲ್ ಸ್ಟಡಿಗಳಾಗೋಯ್ತು ಇವತ್ತು ಸುಮ್ಮನೆ ಏನಂತಾರೆ ಸುಮ್ಮನೆ ನಾಮಕಶಾಸ್ತ್ರ ಬೈಬಲ್ ಸ್ಟಡಿ ಅದರಲ್ಲಿ ಎಸೆನ್ಸೇ ಇಲ್ಲ ತತ್ವನೇ ಇಲ್ಲ ಬಲನೇ ಇಲ್ಲ ಅಲ್ವರ ಅದಕ್ಕೆ ಗೋಧಿ ಅಣಜಿ ಸರಿ ನೋಡಿ ಇವಾಗ ಗೋಧಿ ಅಣಜಿ ನೋಡಿ ಇಲ್ಲಿ ಫೋಟೋ ನೋಡ್ತೀರಿ ಗೊತ್ತಾ ಲೆಫ್ಟಲ್ಲಿ ಇರೋದು ಗ್ರೀನ್ ಇರೋದು ಎಲ್ಲ ಅಣಜಿ ನೋಡ್ರಿ ಹೆಂಗ್ ನೆತ್ತಿ ನೆಟ್ಟಿಗೆ ಈ ಪಕ್ಕದಲ್ಲಿರೋದು ಈ ಚಿಣ್ಣ ಥರ ಬಣ್ಣ ಇರೋದು ಏನ್ರಿ ಅದು ಗೋಧಿ ರೀ ಗೋಧಿ ನೋಡಿ ಎಷ್ಟು ತೂಕ ಇದೆ ಅಂದರೆ ಆ ತೆನೆಗಳು ಆ ತೂಕಕ್ಕೆ ಬಗ್ಬಿಡ್ತದೆ ಅಣಜಿ ಬಗ್ಗದೇ ಇಲ್ಲ ಹೆಂಗಿರ್ತದೆ ಅದು ಹೆಂಗ ಗೊತ್ತಾ ಮೀನಿಂಗು ದೇವ್ರ ಮಕ್ಕಳು ಬಗ್ಬೇಕ್ರಿ ತೂಕ ಇರೋರಾಗಿದ್ರೆ ನಾವು ನಿಜವಾಗ್ಲೂ ದೇವ್ರ ಕಾಳುಗಳಾಗಿದ್ರೆ ದೇವ್ರ ಮಣಿಗಳಾಗಿದ್ರೆ ದೇವ್ರ ವಾಕ್ಯಕ್ಕೆ ಸರೆಂಡರ್ ಆಗ್ಬಿಡ್ತಾರೆ ಅದರ ದೇವ್ರು ಅದೇ ಹೇಳಿದ್ರಿ ನೀವು ಏನೇ ಮಾಡಿ ನನಗೆ ಕೇಳಲ್ಲ ನನಗೇನು ಬೇಕಾಗಿಲ್ಲ ನನ್ನ ಮಾತಿಗೆ ಭಯ ಬತ್ತಿ ನೋಡಿಸಿ ನೀವು ಅಧೀನರಾಗಿ ಸರೆಂಡರ್ ಆಗ್ತೀರಾ ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಾ ನಾನು ಇದನ್ನೇ ಕೇಳೋದು ಅಂತ ಹೇಳ್ತಾರೆ ದೇವ್ರಿಗೆ ತುಂಬ ಇಷ್ಟ ರೀ ನೋಡಿ ಹೋದ್ರ ಏಷ್ಯಾದಲ್ಲಿ 66:2 ಏಷ್ಯಾ
ಹೌದು,
66:2
ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು.
ಹ್ಞೂ
ನಾನು ಕಟಾಕ್ಷಿಸುವವನು, ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ.
ನೋಡ್ರ ಎಲ್ಲ ಏನ್ ಮಾಡ್ತಾರೆ ದೀನನು ಮನಮುರಿದವನು ಎಷ್ಟೋ ಜನ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ದೀನನು ಅಯ್ಯೋ ಕಣ್ಣೀರಿಟ್ಬಿಟ್ಟು ಕರ್ತನೇ ಅಮ್ಮ ದೇವ್ರೆ ಅಪ್ಪ ರಾಜ ನೀನು ಕಣ್ಣೀರು ಇರ್ತೀನಿ ರಾಜ ಅಂತ ಆಯ್ತಪ್ಪ ಏನು ಬೇಜಾರಿಲ್ಲಪ್ಪ ಮಾಡಪ್ಪ ಸಂತೋಷ ಇದೆಲ್ಲ ಕಣ್ಣಿಟ್ಟು ಪ್ರಾರ್ಥನೆ ಮಾಡು ಮುಂದಕ್ಕೆ ಹೇಳ್ತಾರಲ್ಲ ಹೇಳ್ತಾರೆ ನನ್ನ ಮಾತಿಗೇನ್ರಿ ಭಯಪಡೋನು ದೇವ್ರ ಮಾತಿಗೆ ದೇವ್ರ ಮಕ್ಕಳು ನಡಕ ಪಡ್ಬೇಕ್ರಿ ಹಿಂಗ್ ವಾಕ್ಯ ಹೇಳ್ತಾರೆ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ಬೇಕ್ರಿ ದಾವಿದನ ಅದೇ ಕಂಡಿದ್ದ ದೇವರು ಒಂದೇ ಒಂದು ಮಾತು ಹೇಳ್ತಾರೆ ದೇವರು ಅದರ ಅಯ್ಯೋ ದೇವರೇ ನಾನು ಮಾಡಿದ ತಪ್ಪು ದೇವರೇ ಕ್ಷಮಿಸ್ಬಿಡು ನೀನು ವಿರುದ್ಧವಾಗಿ ತಪ್ಪು ಮಾಡಿ ಅಂತ ಹೇಳ್ಕೊಂಬಿಡ್ತಾನೆ ಕನ್ಫೆಸ್ ಮಾಡ್ಬಿಡ್ತಾನೆ ಸರೆಂಡರ್ ಆಗ್ತಾನೆ ದೇವರು ಇಷ್ಟಪಟ್ಬಿಟ್ರಿ ಯೇಸು ಕ್ರಿಸ್ತನಿಗೆ ಏನು ಗೊತ್ತಾ ಹೆಸರಿಟ್ರು ದಾವೀದಿನ ಮಗ ಅಂತ ಅಂಥ ಮೋಸವಾಗಿರಂಥ ಕೃತ್ಯ ಮಾಡಿರಂಥ ದಾವೀದು ಅವ್ರ ಮಗ ಯಾರಂತೀರಿ ಕ್ರಿಸ್ತನ ನೋಡ್ರ ದೇವರು ಏನ್ರಿ ಗೋಧಿನ ಆಯ್ಕೆ ಮಾಡಿದ್ದು ಇದು ಗೋಧಿ ರೀ ಅಣ್ಣಜಿಯರು ಏನು ಗೊತ್ತಾ ತಬ್ಬ ಹೇಳಿದ ಮಾತೇ ಕೇಳಲ್ಲ ಬೈಬಲ್ 1000 ನೋಡ್ಸ್ರಿ ಇಲ್ಲ ಇದಕ್ಕೆ ಆಪೋಸಿಟ್ ಏನು ಮಾಡೋದು ಮಾತಾಡೋದು ಸ್ಟಬ್ಬನ್ ಬಗ್ಗದೇ ಇಲ್ಲ ಅದಕ್ಕೆ ಹಣಜಿ ಮತ್ತೆ ಗೋಧಿ ಇವತ್ತು ಎಷ್ಟು ಜನ ಕ್ರೈಸ್ತವರು ಇದಾರ ಇಲ್ಲ ಎಷ್ಟು ಜನ ವಾಕ್ಯಕ್ಕೆ ಅಧೀನರು ಆಗ್ತಾರೆ ಹೇಳ್ರಿ ಇಷ್ಟೆಲ್ಲ ಪಾಠ ಹೇಳ್ಕೊಟ್ಟಿದ ಮೇಲೆ ಕೂಡ ತಿರ್ಗಾ ಅದೇ ರಾಗ ಅದೇ ಆಡು ಅಲ್ವರ ಸದ್ಗೆ ನೋಡ್ಬೇಕಾರೆ ಇವ್ರು ಎರಡನ್ನೇ ಸಪ್ರೇಟ್ ಮಾಡೋದು ಯೇಸು ಕ್ರಿಸ್ತು ಸುವಾರ್ತೆ ಯುಗದಲ್ಲಿ ಹೇಗೆ ಸಪ್ರೇಟ್ ಮಾಡ್ತಾರೆ ಏನ್ರಿ ಏನ್ ಮಾಡಿ ನೀವು ಕೊನೆವರೆಗೂ ಬಿಡ್ರಿ ಅಂತ್ಯಕಾಲದಲ್ಲಿ ನಾನು ಏನ್ ಮಾಡ್ತೀನಿ ನನ್ನ ಒಂದು ಸುಗ್ಗಿ ಕಾಲದಲ್ಲಿ ಏನ್ ಮಾಡ್ತೀನಿ ಸೇವಕರನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ ಓದ ನೋಡಿದ್ದೀನಿ ಮತ್ತೆ 13:29-30 Matthew 13:29 and
ಹಣಜಿಯನ್ನು
30
ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು.
ನೋಡ್ರ ಯಾವ ಕಾಲಕ್ಕೆ ಹೇಳ್ತಾರೆ ಅಂದ್ರೆ ಸುಗ್ಗಿ ಕಾಲ ಬರೋದ್ರಿಗೂ ಹಂಗೆ ರೀ ಅಂತ ಹೇಳ್ತಾರೆ ಅಲ್ವರ ಸುಗ್ಗಿ ಕಾಲದಲ್ಲಿ ಏನು ಮಾಡ್ತೀನಿ ಸಪರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ನಾವು ಇವಾಗಿರೋದು ಬಿತ್ತನೆ ಕಾಲನ ಸುಗ್ಗಿ ಕಾಲನ ಅಂತ ನೀವು ಥಿಂಕ್ ಮಾಡಬೇಕು ಬಿತ್ತನೆ 2000 ವರ್ಷದಿಂದ ಆಗೈತೆ ರೀ ಆಗೋಯ್ತು 2000 ವರ್ಷ ಆಯ್ತು ಇವತ್ತು ಬಿತ್ತನೆ ಆಗ್ತೈತಾ ಅಯ್ಯೋ ಇವತ್ತು ಯುಗದ ಸಮಾಪ್ತಿಗೆ ಬಂದ್ಬಿಟ್ಟಿದ್ದೀರಿ ನಾವು ಯುಗದ ಸಮಾಪ್ತಿಯಲ್ಲಿ ಇರುವಂತ ಎಲ್ಲ ಸೂಚನೆಗಳನ್ನ ಕಣ್ ಮುಂದೆ ನಡೀತಾ ಐತೆ ಯುದ್ಧಗಳಾಗೋದು ಭೂಕಂಪ ಆಗೋದು ಜಳಪಳೆ ಆಗೋದು ಇನ್ನ ನಾವು ಇದನ್ನ ಬಿತ್ತನೆ ಮಾಡ್ತೀನಿ ಕೂತ್ಕೊಂಡಿದ್ರೆ ನಮ್ಗಿಂತ ಮುಟ್ಟಾಳ್ರಿ ಯಾರಿಲ್ಲ ರೀ ಅದಕ್ಕೆ ಎಷ್ಟೋ ಜನ ಪಾಪ ಇವೆಲ್ಲ ಗೊತ್ತಿಲ್ದ್ರೋ ಏನ್ ಮಾಡ್ತಾರೆ ಓ ಸುವಾರ್ತೆ ಸಾರ್ಥಿ ಅಂದ್ಬಿಟ್ಟು ಹಳ್ಳಿ ಹಳ್ಳಿಗೆಲ್ಲ ಹೋಗ್ಬಿಟ್ಟು ಎಲ್ಲಾರನ್ನ ಕನ್ವರ್ಟ್ ಮಾಡೋದು ಯೇಸು ಕ್ರಿಸ್ತ ಎಷ್ಟು ಜನ ಕನ್ವರ್ಟ್ ಮಾಡಿದ್ರಪ್ಪ ಹಾ ಶಿಷ್ಯನಾಗಿ ಮಾಡೋ ಅಂತ ಹೇಳಿದ್ರೆ ಕನ್ವರ್ಟ್ ಮಾಡೋ ಅಂತ ಹೇಳಿದವ್ರ ಎಲ್ಲೈತೆ ಬೈಬಲಲ್ಲಿ ಇಲ್ಲವೇ ಇಲ್ಲ ಅಲ್ವರ ಏನ್ ಹೇಳ್ತಾರೆ ಕಿವಿ ಇದ್ದೊಂದು ಕೇಳಲಿ ಕೇಳಕ್ ಆಸಕ್ತಿ ಇದೆಯಾ ಹೇಳ್ರಿ ಅಷ್ಟೇ ಅಲ್ವರ ಆಮೇಲೆ ಏನ್ರಿ ಎಲ್ಲಾರ್ಗು ಹೋಗಿ ಹೇಳಿ ಅಂತಂದ್ರ ಯೇಸು ಕ್ರಿಸ್ತ ಎಷ್ಟು ಜನ ಹಳ್ಳಿಗೆ ಹೋಗ್ಬಿಟ್ಟು ಹೇಳ್ಕೊಂಬಂದ್ರ ಏನ್ ಹೇಳ್ತಾರೆ ಬೈಬಲಲ್ಲಿ ಹಾ ನೀವು ನಾಯಿಗಳಿಗೆ ಏನ್ ಮಾಡಕೋಬಿಡಿ ಪವಿತ್ರವಾದದ್ದನ್ನ ಹಾಕಕ್ಕೋಬಿಡಿ ಮುತ್ತುಗಳನ್ನ ಹಂದಿಗಳ ಮುಂದೆ ಏನ್ ಮಾಡಕ್ಕೋಬಿಡಿ ನೀವು ಚೆಲ್ಲಿಬಿಡಿ ಅಂತ ಹೇಳಲ್ಲ ಬೈಬಲಲ್ಲಿ ಹಾ ಎಲ್ಲರಿಗೂ ಹೇಳಿ ಅಂತ ಹೇಳ್ತಾರ ಹಾ ಓದಿಂತೀನಿ ಮತ್ತೆ 7:6
ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ. ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿ ಬಿಟ್ಟಾವು.
ನೋಡಿದ್ರ ಸೀಳಿ ಬಿಟ್ಟಾವೆ, ಇವ ಹಂಗೆ ಮಾಡ್ತಾರೆ, ಹೋಗಿ ಹೋಗಿ ಇಲ್ಲ ಹೋಗಿ ಹಿಂದೂಸ್ ಕೆಲ ಮುಸ್ಲಿಮ್ಸ್ ಕೆಲ ಎಳೆದು ಬಿಡ್ತಾರ, ಸೀಳಿ ಬಿಡ್ತಾವೆ ಹೊಡಿತಾರೆ. ಒದೆ ತಿಂತೀರಾ, ಯೇಸುಕ್ರಿಸ್ತ ಒದೆ ತಿಂದ್ರ ಏನಾದ್ರೂ ಎಸ್ಕೇಪ್ ಆದ್ರ ಇಲ್ವಾ? ಹಾ, ದೇವ್ರ ಮಕ್ಳು ಹಂಗೆ ಇರ್ಬೇಕು, ಒದೆ ಕೊಡ್ತಾರೆ ಅಂದ್ಬಿಟ್ಟು ಧೈರ್ಯವಾಗಿ ತಿನ್ನೋದಲ್ಲ. ಓ, ನಾ ಕ್ರಿಶ್ಚಿಯನ್ಗಾಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಮುಟ್ಟಾಳ್ತಾನ. ಅದರ ಏನ್ ಹೇಳ್ತಾರೆ, ಹಿಂಗಿರ್ಬೇಕು ಅಂತಂದ್ರೆ ಪಾರ್ವಾರ್ಗಳ ತರ ನಿಷ್ಕಪಟರಾಗಿ, ಸರ್ಪಗಳ ತರ ಏನಾಗಿರಿ
ಸರ್ಪದಂತೆ
ನೀವು,
ಜಾಣರಾಗಿರ್ಬೇಕು,
ಮತ್ತೆ
ಪಾರ್ವರಂತೆ
ಕೊಂಡ್ರಾಗಿರಿ,
ನಿಷ್ಪಕ್ಷ.
ಪೆದ್ರಾಗಿರಿ, ಎಲ್ಲ ಹೇಳಿ ತಿನ್ಕೊಂಬರಪ್ಪ ಅಂತಂದ್ರ ತಿನ್ನಕ್ಕೆ ಟೈಮ್ ಇದೆ. ಇವಾಗಲ್ಲ ರೀ ಟೈಮು, ಇವಾಗ ಕುಯ್ಯ ಅಂತ ಟೈಮು, ಕುಯ್ಬೇಕು ಅಲ್ವರ? ಎಲ್ಲಿ ಕುಯ್ಬೇಕು? ಹಾ, ಎಲ್ಲಿ ಕುಯ್ಬೇಕು? ಎಲ್ಲಿ ನಮ್ಗೆ ಸುಗ್ಗಿ ಎಲ್ಲಿ ಮಾಡ್ಬೇಕು? ಹೋಗಿ ತಿರುಪತಿ ಎಲ್ಲ ಧರ್ಮಸ್ಥಳದಲ್ಲ ಎಲ್ಲಿ ಬಿತ್ತನೆ ಆಗೈತೆ ನೋಡ್ರಿ ಇದ್ದೀನಿ ಗೋಧಿ, ಅಲ್ಲಿ ಮಾಡ್ಬೇಕು. ಎಲ್ಲಿ ಆಗಿರೋದು ಬಿತ್ತನೆ? ಮಸ್ಕ್ ಮೆಕ್ಕಾ ಮದೀನಾದಲ್ಲ ಎಲ್ಲಿ ಆಗಿರೋದು ಬಿತ್ತನೆ? ಯಾರ ನಡುವೆ ಆಗಿರೋದು ಬಿತ್ತನೆ? ಹಾ, ಕ್ರೈಸ್ತರ ನಡುವೆನಾ ಇಲ್ಲ ಮುಸ್ಲಿಮ್ಸ್ ನಡುವೆನಾ ಆಗಿರೋದು ಬಿತ್ತನೆ? ದೇವ್ರ ವಾಕ್ಯದ ಬಿತ್ತನೆ ಆಗಿರೋದು ಎಲ್ಲಿ? ಸಭೆ ಅಲ್ಲ, ಕ್ರೈಸ್ತವ್ರ ನಡುವೆನಾ ಅಥವಾ ಹಿಂದೂಸ್ ಮುಸ್ಲಿಮ್ಸ್ ನಡುವೆನಾ?
ಕ್ರೈಸ್ತರ ನಡುವೆ ಇಲ್ಲಿ
ಕ್ರೈಸ್ತವ್ರ ನಡುವೆ ಇಲ್ಲೋ ಕೆಲಸ ಮಾಡ್ಬೇಕ್ರಿ. ಪಾಪ, ಎಷ್ಟೋ ಜನ ಕ್ರೈಸ್ತವ್ರಿಗೆ ವಾಕ್ಯನೇ ಗೊತ್ತಿಲ್ಲ ರೀ. ಅದ್ರ ಎಷ್ಟು ಜನ ಇನ್ನೋಸೆಂಟ್ ಆಗೋ ನೋಡಿರ್ತೀರಿ, ಏನು ಗೊತ್ತಿಲ್ಲ ಅವ್ರಿಗೆ ಹೋಗಿ ಏನ್ ಮಾಡೋ ವಾಕ್ಯನ ಹೇಳ್ಕೊಡ್ಬೇಕ್ರಿ. ಅದು ಬಿಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲರೂ ಹೋಗ್ಬಿಟ್ಟು ನಾವು ಕನ್ವರ್ಟ್ ಮಾಡ್ಕೊಂತೀರಿ ಅಂತಂದ್ರೆ ಇವಾಗೆಲ್ಲ ಮಾಡೋ ಕೆಲಸನ? ಹಾ ನೋಡಿ, ಯೇಸುಕ್ರಿಸ್ತ ಹೇಳ್ತಾರೆ ನೋಡಿದ್ರಿ, ಯಾರೋ ಒಬ್ರು ಸತ್ಯ ವಾಕ್ಯ ಕೇಳಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕಂತೆ ನೋಡಿ, ಎರಡು ವಾಕ್ಯ ಓದೋಣ. ಮತ್ತೆ 10ನೇ ಅಧ್ಯಾಯ 14 ಮತ್ತೆ 16 ಓದಿ.
ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ, ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಝಾಡಿಸಿ ಬಿಡಿರಿ.
ನಾವೇನ್ ಮಾಡ್ತೀರಿ
ಏನಾಗಿ
ಈ ಕಾಲದಲ್ಲಿ? ಏನ್ ಮಾಡ್ತಾರೆ ಸುವಾರ್ತೆ ಸದರು, ಯಾರೋ ಸ್ವೀಕಾರ ಮಾಡಿಲ್ಲ ಅಂದ್ರೆ ಏನ್ ಧೂಳು ಜಾಡಿಸ್ತಾರ, ಅವ್ರನ್ನೇ ಜಾಡಿಸ್ಬಿಡ್ತಾರೆ. ಅದರ ನಿಮ್ಮ ಮಗ ನೀವು ನಾಶ ಆಗೋಯ್ತೀರ, ನೀವು ನರಕ ಕೂಡ ಇದ್ದೀರಾ ಅಂತ ಅಂದ್ಬಿಟ್ಟು ಅಲ್ವರ? ಎಲ್ಲಪ್ಪ ಆಯ್ತಾ, ಯೇಸು ಕ್ರಿಸ್ತ ಹಂಗೆ ಹೇಳಿದ್ರ, ಹಂಗೆ ಹೇಳ್ಬೋದಾಯ್ತಲ್ಲ, ಯೇಸು ಕ್ರಿಸ್ತು ನರಕಕ್ಕೆ ಹೋಗ್ತಾರೆ ಅಂತ ಶಾಪ ಹಾಕ್ಬಿಟ್ಟು ಬರ್ರಿ ಅಂತಂದ್ಬಿಟ್ಟು, ಅವ್ರು ದಾರಿ ನೋಡ್ಸ್ಬಿಟ್ಬಿಡ್ರಿ, ಅಗ್ನಿ ನರಕ ಹೋಗಿತ್ತಾರೆ ಅಂತ ಹೇಳಿದ್ರ ಯೇಸು ಕ್ರಿಸ್ತು? ನೋಡಿ ಏನ್ ಹೇಳ್ತಾರೆ 16ನೇ ವಾಕ್ಯ ಓದೋರು.
ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ.
ನೋಡ್ರ ಇರಪ್ಪ, ಜಾಣರಾಗಿರಿ, ಪಾರ್ವಾಳಗಳ ತರ ಹಿಂಗಿರ್ಬೇಕಂತೆ, ನಿಷ್ಕಪಟರಾಗಿ ಇನ್ನೋಸೆಂಟ್ ಆಗಿರಿ ಅಲ್ವರ? ಅದಕ್ಕೆ ಒಂದು ಊರಿಗೆ ಹೋಗ್ತಾರೆ, ಯೇಸು ಕ್ರಿಸ್ತ ಊಟ ಹಾಕ್ಬಿಡಲ್ಲ, ಶಿಷ್ಯನ ಹೇಳ್ತಾರೆ ಅಗ್ನಿ ಕರೆಸ್ಬಿಡಣ ದೇವ್ರೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತ ಖಂಡಿಸ್ತಾರೆ. ಅವಾಗೇ ಖಂಡಿಸಿದಂತ ಕರ್ತನೋ ನಮ್ಮ ದೇವರನ್ನೆಲ್ಲ ನರಕಕ್ಕೆ ಪ್ಲಾನ ಮಾಡಿರ್ತಾರೆ. ಹಂಗಾರೆ ಏನಕ್ಕೆ ಎರಡನೇ ಬರೋಕೆ 1000 ವರ್ಷ ಆಳ್ವಿಕೆ ಮಾಡ್ಬೇಕ್ರಿ? ಇವೆಲ್ಲ ಶಕ್ತಿಗಳಿಗೆ ಆಪೋಸಿಟ್ ಆಗಿರೋದು ಯಾರಪ್ಪ ಇವತ್ತು ಅಂದರೆ, ಯೇಸು ಕ್ರಿಸ್ತನ ಕಾಲದಲ್ಲಿ ಹಿಂಗೆ ಫರಿಸಿಯರು ಸದೀಸರು ಎಲ್ಲ ಕ್ರಿಸ್ತನಿಗೆ ಆಪೋಸಿಟ್ ಆಗಿದ್ರು, ಇವತ್ತು ಈ ನಿಜವಾದ ಸತ್ಯಕ್ಕೆ ಯಾರಪ್ಪ ಆಪೋಸಿಟು ಅಂತಂದರೆ ಎಲ್ಲ ಬೋಧಕರು ಅಲ್ದ್ರ ಏನೋ ಎಲ್ಲರೂ ಅಂತಲ್ಲ, ಕೆಲವು ಜನ ಏನಾಗಿದ್ರು ಸಿನ್ಸಿಯರ್ ಆಗೋರು, ಆದರೆ ಕೆಲವು ಜನ ಏನಾಗಿದ್ದಾರೆ ವಾಕ್ಯೋಪದೇಶ ಪ್ರಕಾರ ಬೋಧನೆ ಮಾಡಿದಿರಂತ ಎಷ್ಟೋ ವ್ಯಕ್ತಿಗಳು ನಿಜವಾದ ಸತ್ಯಕ್ಕೆ ಏನಾಗಿದ್ದಾರೆ ಇವತ್ತು ಆಪೋಸಿಟ್ ಆಗಿದ್ದಾರೆ ಅಲ್ದ್ರ. ಅದಿಗೆ ನೋಡ್ಬೇಕಾದ್ರೆ ಈ ವಾಕ್ಯನ ಕೇಳಿದ ರೀತಿಯಲ್ಲಿ ತಡೆ ಮಾಡೋದು ಯಾರಪ್ಪ ಅಂದ್ರೆ ಅವರೇ. ಆ ಕಾಲದಲ್ಲಿ ಏನ್ ಮಾಡಿದ್ರು, ಜ್ಞಾನದ ಬಿಗಿದ್ಕೆನ ತೆಗೆದುಕೊಂಡ್ಬಿಟ್ಟಿದ್ರು, ಇವರಂತೂ ಹೋಗಲ್ಲ ಹೋಗೋರಿಗೆ ಬಿಡಲ್ಲ. ಅದೇ ರೀತಿ ಇವತ್ತು ಏನು ಮಾಡ್ತಾರೆ, ಇವ್ರಿಗೂ ಹೋಗಲ್ಲ, ಇವರು ವಾಕ್ಯನ ಕೇಳಲ್ಲ, ವಾಕ್ಯನ ಕೇಳೋರ್ಗು ಬಿಡೋದಿಲ್ಲ. ಟೋಟಲ್ ಆಗಿ ಏನ್ ಮಾಡೋದು, ಕನ್ಫ್ಯೂಸ್ ಮಾಡಿ ಏನ್ ಮಾಡೋದು, ಬಿಟ್ಬಿಡೋದು. ವಾಕ್ಯದ ಪ್ರಕಾರ ಕರೆಕ್ಟ್ ಆಗಿ ಮಾಡೋದಿಲ್ಲ, ರೀಸನಿಂಗ್ ಔಟೇ ಮಾಡೋದಿಲ್ಲ, ಜ್ಞಾನದ ಬಿಗಿದ್ಕೆ ರೀಸನ್ನೇ ಮಾಡ್ಬಾರ್ದ್ರಿ. ಬುದ್ಧಿನೇ ಉಪಯೋಗಿಸ್ಬಾರ್ದು, ತಿಳುವಳಿಕೆನೇ ಉಪಯೋಗಿಸ್ಬಾರ್ದು, ಲಿಟಲ್ ಬಿಟ್ ಆಫ್ ಕಾಮನ್ ಸೆನ್ಸ್ ಉಪಯೋಗಿಸ್ಬಾರ್ದು. ಆ ಥರ ಏನ್ ಮಾಡ್ತಾರೆ, ಜ್ಞಾನದ ಬಿಗಿದ್ಕೆನೇ ತೆಗೆದಾಕ್ಬಿಟ್ಟು ಅದರ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಲ್ಲ, ಮೊದಲನೇ ಬರುವಿಕೆಯಲ್ಲಿ ಹೇಗಾಯ್ತು ಅದೇ ಥರ ಎರಡನೇ ಬರುವಿಕೆಯಲ್ಲಿ. ಅದಕ್ಕೆ ಯೇಸು ಕ್ರಿಸ್ತು ಇವಾಗ ಸುಗ್ಗಿ ಮಾಡ್ತವ್ರೆ. ಎಲ್ಲಿ ಕೊಟ್ಟವ್ರೆ? ಪ್ರಕಟಣೆಯಲ್ಲಿ ಕೊಟ್ಟವ್ರೆ. ಅದರ ಯೇಸು ಕ್ರಿಸ್ತಂಗೆ ಆ ಕಾಲದಲ್ಲಿ ಏನು ಕೇಳಿದ್ರು, ಯಾರಪ್ಪ ನೀನು, ನಿಂಗೆ ಯಾರು ಅಧಿಕಾರ ಕೊಟ್ಟರು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಏನು ಕೇಳ್ತಾರೆ, ಓ ನೀವೇನು ಥಿಯೋಲಜಿ ಓದಿದ್ದೀರಾ, ಏ ಥಿಯೋಲಜಿ ಓದ್ಬೇಕು ಅಂತ ರೂಲ್ಸ್ ಇದೆಯಾ? ಯೇಸು ಕ್ರಿಸ್ತ ಓದಿದ್ರ ಥಿಯೋಲಜಿ? ಸ್ಕೂಲ್ಗೆ ಹೋಗಿಲ್ಲ ಅವರು, ಕಾಲೇಜ್ಗೆ ಹೋಗಿಲ್ಲ ಅವ್ರು, ಮಾಡಿಲ್ವಾ? ಅಪೋಸ್ಟಲ್ಸ್ ಎಲ್ಲ ಓದ್ರ, ಥಿಯೋಲಜಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಎಲ್ಲೈತೆ ಬೈಬಲ್ ಕಾಲೇಜ್ ಎಷ್ಟು ಓಪನ್ ಮಾಡಿದ್ರು ಅವರು? ಉಚಿತವಾಗಿ ಪಡ್ಕೊಂಡಿದ್ರೆ ಉಚಿತವಾಗಿ ಕೊಡಿ ಅಂತಂದ್ರು. ಎಲ್ಲೈತೆ ಇವತ್ತು ಉಚಿತ ಅದರ? ಉಚಿತವಾಗಿ ಏನಂತಾರೆ, ನಾವು ಪಡ್ಕೊಂಡಿದ್ದೀರಿ, ನಾವು ದುಡ್ಡಿಗಾಗಿ ಮಾರಾಟ ಮಾಡ್ತೀರಿ, ಎಲ್ಲ ಬರೀ ದುಡ್ಡಾಗೋಯ್ತು ಇವತ್ತು ಅಂದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸ್ಗಳೇ, ಸುಗ್ಗಿ ಮಾಡಬೇಕು ಇವಾಗ ದೇವ್ರ ಕೆಲಸ. ನೋಡಿ ಓದಿಂತೀನಿ, ಪ್ರಕಟಣೆ 14ನೇ ಅಧ್ಯಾಯ 14ರಿಂದ 16.
ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು.
ನೋಡ್ರ ಹದವಾದ ಕುಡುಗೋಲು ಇತ್ತಂತೆ, ಕುಡುಗೋಲು ತೊಗೊಂಡು ಏನ್ ಮಾಡಿದ್ರು ಕಂಟಿನ್ಯೂ.
ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ ಎಂದು ಮಹಾಶಬ್ದದಿಂದ ಕೂಗಿದನು.
ನೋಡ್ರ ಕುಯ್ಯಂತ ಕಾಲ ಬಂದೈತ್ರಿ, ಇವಾಗ ಕುಯ್ಬೇಕು, ಹೋಗಿ ಬಿತ್ತನೆ ಮಾಡೋದಲ್ದೆ ಅದಕ್ಕೆ ಕುಯ್ಬೇಕ್ರಿ. ಏನ್ ತೊಗೊಂಡು ಕುಯ್ತಾರೆ? ಕತ್ತಿ. ಕತ್ತಿ ತೊಗೊಂಡು ಕುಯ್ತಾರೆ, ಏನಾಗ್ತಾರೆ? ಭೇದ ಭಾವಗಳು ಬಂದೇ ಬರ್ತದ್ರಿ. ಆ ಮೊದಲನೇ ಬರ್ಬೇಕಲ್ಲಿ ಮೊರ ಇತ್ತು, ಎರಡನೇ ಬರ್ಕಲ್ಲಿ ಕತ್ತಿ ಇದೆ. ಕತ್ತಿ ಅಂದ್ರೆ ಏನ್ರಿ? ಇಬ್ಬಾಯಿ ಕತ್ತಿ, ದೇವ್ರ ವಾಕ್ಯ. ಮ್ಯಾಥ್ಯೂ 10 ಚಾಪ್ಟರ್ 34 ಇಂದ 39. ಕತ್ತಿ ಹೆಂಗಿದೆ ಅಂತೆ. ಹಾ, ಮ್ಯಾಥ್ಯೂ 10 ಚಾಪ್ಟರ್ 34 ಇಂದ 39.
ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಹೇಗೆಂದರೆ, ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು.
ನೋಡ್ರ ಸತ್ಯ ಎಲ್ಲೋಗ್ತಾರೋ ಭೇದವಾಗ್ಬಿಡ್ತಾರೆ. ಗಂಡ ಹೆಂಡತಿಗೆ ಬಂದ್ಬಿಡ್ತಾರೆ, ಅತ್ತೆ ಸೊಸೆಗೆ ಬಂದ್ಬಿಡ್ತಾರೆ. ಒಬ್ರು ಸತ್ಯ ಕೇಳ್ತಾರೆ, ಇನ್ನೊಬ್ರು ಸತ್ಯ ಕೇಳೋವಾಗ ಏನಾಗ್ತಾರೆ? ಫ್ರಿಕ್ಷನ್ನು ಹಾಗೆ ಆಗ್ತದ್ರಿ. ಅಲ್ಲರ ಸತ್ಯ ಇಬ್ಬಾಯಿ ಕತ್ತಿ ಅಷ್ಟು ಶಾರ್ಪ್ ಆಗಿದೆ. ಯಾಕಂದ್ರೆ ಗೋಧಿನ ಮಾತ್ರ ಏನ್ ಮಾಡ್ತಾರೆ, ಕುಯ್ತಾರೆ. ಅಣೆಜಿನೆಲ್ಲ ಏನ್ ಮಾಡ್ತಾರೆ? ಒಟ್ಟಿಗೆ ಸೇರಿಸ್ಬಿಟ್ಟು ಆರ್ದ್ರೆ ಅಂತ ಬೆಂಕಿಗೆ. ಮೊದಲನೇ ಬೆಂಕಿಯಲ್ಲಿ ನಿಮ್ಗೆ ಆರ್ದ್ರೆ ಬೆಂಕಿಗೆ ಹಾಕಿದ್ರೆ ನಾಶ ಮಾಡಿದ್ರು. ಇದೇ ಥರ ಇವಾಗ ಯಾರೆಲ್ಲ ಸತ್ಯ ಕೇಳಲ್ಲೋ ಅವರೆಲ್ಲ ಏನಾಗ್ತಾರೆ? ಅವರೆಲ್ಲ ದೇವ್ರ ಕೋಪಕ್ಕೆ ಏನಾಗ್ತಾರೆ? ಗುರಿ ಆಗ್ತಾರೆ. ನರಕಕ್ಕೆ ಏನು ಹೋಗಲ್ಲ, ದೇವ್ರ ಕೋಪಕ್ಕೆ ಗುರಿ ಆಗಿ ಏನು ಮಾಡ್ತಾರೆ? ಕೃಷ್ಣ ರಾಜರಿ ಭೂಲೋಕ ರಕ್ಷಣೆಗೆ ಏನಾಗ್ತಾರೆ? ಎದ್ದು ಬರ್ತಾರೆ. ಅದಕ್ಕೆ ಸುಗ್ಗಿ ಯಾರ ಮುಖಾಂತರ ಮಾಡ್ತಾರೆ? ನಾನು ದೇವದೂತರ
ದೇವರು
ಮುಖಾಂತರ ಅಂತ ಹೇಳ್ತಾರೆ. ಅಂದ್ರೆ ಪರಲೋಕದಿಂದ ದೇವದೂತರು ಬರ್ತಾರ ಅಂದ್ರೆ ಇಲ್ಲ ರೀ, ಮನುಷ್ಯನ ಸತ್ಯವೇದದಲ್ಲಿ ದೇವದೂತರನ್ನು ಕರೀತಾರೆ. ಹೇಗೆ ಹೇಗೆ ಅಂತಂದ್ರೆ, ಇವಾಗ ಯೇಸು ಕ್ರಿಸ್ತನಿಗೆ ಮೊದಲೇ ಬರೋಕೆಲ್ಲಿ ದಾರಿ ಸಿದ್ಧ ಮಾಡಿರುವಂತ ದೂತ ಯಾರು?
ನಾನಿಕನ
ಭಗವಾನ್.
ದೇಹನು
ಎಸ್, ಮನುಷ್ಯನ ದೇವದೂತ ಅಂತ ಕರೀತಾರೆ. ಆಯ್ತಾರ ಸತ್ಯವೇದದಲ್ಲಿ ದೇವ್ರ ವಾಕ್ಯನ ಯಾರೆಲ್ಲ ಸಾರ್ತಾರೋ ಅವರು ದೇವ್ರ ಮಕ್ಕಳು, ಅವರು ದೇವದೂತರಾಗಿದ್ರಂತೆ. ನೋಡಿ ಓದೋಣ, ಮಲಾಖಿ 2:7. ಮಲಾಖಿ 2ನೇ ಅಧ್ಯಾಯ 7ನೇ ವಾಕ್ಯ.
ಧ್ಯಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು.
ಅವನ ಬಾಯಿನಲ್ಲಿ ಧರ್ಮೋಪದೇಶವನ್ನು ಕೇಳತಕ್ಕದ್ದು. ಯಾರ ಬಾಯಿನಲ್ಲಿ ದೇವರ ಧರ್ಮೋಪದೇಶ ಇದೆಯೋ ಅವರು ದೇವರ ದೂತರು ರೀ, ದೇವರ ಭಕ್ತರು ಅವರು. ಅಂದ್ರೆ ಇವ್ರ ಮುಖಾಂತರ ಏನ್ ಮಾಡೋದು, ಅವ್ರ ಮಾತುಗಳನ್ನ ಮಾತಾಡಿ ದೇವ್ರ ಮಕ್ಳು ಏನ್ ಮಾಡೋದು, ಸುಗ್ಗಿ ಕೆಲಸಗಳನ್ನ ಮಾಡೋದು. ಅದರ ಸಪರೇಷನ್, ಒಂದು ಫಾಲ್ಸ್ ಫ್ರಮ್ ದ ಟ್ರೂತ್, ಫಾಲ್ಸ್ ಕ್ರಿಶ್ಚಿಯನ್ಸ್ ಫ್ರಮ್ ದ ಟ್ರೂ ಕ್ರಿಶ್ಚಿಯನ್ಸ್. ಅದರ ಇದು ಸುವಾರ್ತೆ ಯುಗದ ಸುಗ್ಗಿ. ಸರಿ, ಇವಾಗ ನಾವೇನ್ ಮಾಡೋಣ, ಇನ್ನೊಂದು 3ನೇ ಸುಗ್ಗಿ ಇದೆ, ಕ್ರಿಸ್ತನ ಎರಡನೇ ಬರುವಿಕೆಲಾಗುವಂತ ಸುದ್ದಿ. ಅಲ್ಲ, ಇದೆಲ್ಲಪ್ಪ ಕೊಟ್ಟಿದೆ ಅಂದ್ರೆ ಮತ್ತೆ 25ನೇ ಅಧ್ಯಾಯ 41-41ನೇ ವಾಕ್ಯದಲ್ಲಿ ಕೊಟ್ಟಿದೆ. ಇದನ್ನು ಆಡಿ ಓದಿದ್ದೀರಿ ವಾಕ್ಯ ಇದ್ರೂ ನಿಮ್ಗೆ ಸಂಕ್ಷಿಪ್ತವಾಗಿ ಸಾರಾಂಶ ಒಂದು 3 ವಾಕ್ಯ ಓದಿ ಬಂದ್ರೆ ಹೇಳ್ತೀನಿ. ಹಾ,
ಮತ್ತೆ 25
25th chapter 31-41, ಫಸ್ಟ್ 3 ವರ್ಸಸ್ ಓದಿ ಬಂದ್ರೆ.
ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು, ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು.
ನೋಡ್ರ ಕುರಿ ಮತ್ತೆ ಆಡುಗಳನ್ನ ಸಪರೇಟ್ ಮಾಡ್ತಾರೆ. ಇದು ಯೇಸು ಕ್ರಿಸ್ತ ಲಿಟರಲ್ ಅಲ್ಲ, ಇದು ನಾವು ಆಡಿ ನ್ಯಾಯ ಕ್ಲಾಸ್ ಅಲ್ಲಿ ಓದಿದ್ರಿ. ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳು ಮುಖ್ಯವಾಗಿ ಹೇಳ್ಬಿಡ್ತೀನಿ ಅದರ. ಸೊ ಅವಾಗ ಈ ಕುರಿಗಳನ್ನೆಲ್ಲ ರೈಟ್ ಹ್ಯಾಂಡಿಗೆ ಸೇರಿಸ್ತಾರೆ, ಆಡುಗಳನ್ನ ಲೆಫ್ಟ್ ಹ್ಯಾಂಡಿಗೆ ಸೇರಿಸ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ತನ್ನ ಬರುವಿಕೆಯಲ್ಲಿ ಮಾಡುವಂಥ ಕೆಲಸ. ಅದಕ್ಕೆ ಹೇಳ್ತಾರೆ ಹೆಂಗ್ ಗೊತ್ತಾಗ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ನಾನು ಹಸಿದಾಗಿದ್ದೆ, ನೀವು ನನ್ನ ತಿನ್ನಕ್ಕೆ ಏನು ಕೊಟ್ರಿ? ಆಹಾರ ಕೊಟ್ರಿ. ನಾನು ದಾಹವಾಗಿದೆ, ಕುಡಿಯೋದಕ್ಕೆ ನಮ್ಗೆ ಏನು ಮಾಡ್ರಿ? ನೀರು ಕೊಟ್ರಿ.
ನೀರು ಕೊಟ್ಟು
ನಾನು ವಸ್ತ್ರ ಇಲ್ಲದವನಾಗಿದ್ದೆ, ನನಗೆ ವಸ್ತ್ರ ಕೊಟ್ರಿ.
ಬಟ್ಟೆ
ನಾನು
ಕೊಟ್ಟು
ಸೆರೆಮನೆಯಲ್ಲಿದ್ದೆ, ನೀವು ಬಂದು ಏನು ಮಾಡಿದ್ರಿ? ಭೇಟಿ ಮಾಡಿದ್ರಿ. ನಾನು ಅನ್ಯನಾಗಿದ್ದೆ, ನನ್ನ ಬಂದು ಏನು ಮಾಡಿದ್ರಿ? ಸ್ವೀಕಾರ ಮಾಡಿದೆ ಅಂತ ಹೇಳ್ತಾರಲ್ಲ. ಅವಾಗ ನಮ್ಗೆ ಯಾವಾಗ ಮಾಡಿದ್ರೆ ದೇವ್ರ ಇವನ್ನೆಲ್ಲ ಕೇಳ್ಬೇಕ್ರೆ? ಕನಿಷ್ಠನಾಗಿರೋಂಥ ಒಬ್ಬ ಮನುಷ್ಯನಿಗೆ ಮಾಡಿದ್ರೆ? ಯಾರಿಗೆ ಮಾಡ್ದಂಗೆ? ನನಗೆ ಮಾಡ್ದಂಗೆ
ದೇವ್ರು
ಅಷ್ಟೇ.
ನನಗೂ ಮಾಡ್ದಂಗೆ ಆಯ್ತು.
ಅದಕ್ಕೆ ಎಷ್ಟೋ ಜನ ಏನು ತಿಳ್ಕೊಂಬಿಡ್ತಾರೆ, ಇದನ್ನ ಇವಾಗೆ ಮಾಡಬೇಕು ಅಂತ ತಿಳ್ಕೊಂಬಿಟ್ಟು ಈ ಕೆಲಸನೆಲ್ಲ ಇವಾಗೆ ಮಾಡಕ್ಕೆ ಶುರು ಮಾಡ್ತಾರೆ. ಜೈಲ್ ಮಿನಿಸ್ಟ್ರಿ ಮಾಡೋದು, ಅನಾಥಾಶ್ರಮ ಓಪನ್ ಮಾಡೋದು, ಹೋಮ್ ಫಾರ್ ದ ಏಜ್ ಮಾಡೋದು, ಅದರ ಬಡತನದವರಿಗೆ ಸಹಾಯ ಮಾಡೋದು, ಅದರ ಊಟ ಇಲ್ದಿರೋರಿಗೆ ಊಟ ಕೊಡೋದು, ಅದರ ಕ್ರಿಸ್ಮಸ್ ಟೈಮಲ್ಲಿ ಏನು ಮಾಡೋದು, ಎಲ್ಲರಿಗೂ ಬಟ್ಟೆಗಳನ್ನ ದಾನ ಮಾಡೋದು. ಅದರ ಸರಿ, ಈ ಕೆಲಸ ಯಾರು ಅಪ್ಪಸ್ಸು ದೇವ್ರ ಮಕ್ಕಳು ಯಾರು ಮಾಡಿದಾರ? ಯೇಸು ಕ್ರಿಸ್ತ ಮಾಡಿದಾರ? ಎಲ್ಲೂ ಮಾಡಿಲ್ಲ ರೀ. ಅದರ ಹಾಗಾದ್ರೆ ನಾವು ಏನು ಮಾಡಬೇಕು? ಇದು ಯಾವಾಗ ಅನ್ವಯಿಸ್ತದೆ? ಆ ವಾಕ್ಯನ ಒಂದ್ಸತಿ ಓದೋಣ. ಮತ್ತಯ್ಯ 25:31.
ಮತ್ತೆ 25:31. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಮತ್ತು
ಆಗ ಆಗೋದು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಈ ಕೆಲಸ ಆಗೋದು. ಅಂದ್ರೆ ಎರಡನೇ ಬರುವಿಕೆಯಲ್ಲಿ ಲೋಕದಲ್ಲಿ ಸತ್ಯ ಪುನರ್ತನಕ್ಕೆ ಬರುವಂತ ಎಲ್ಲಾ ಜನಾಂಗದಲ್ಲಿ ಎರಡ್ ತರ ಕ್ಯಾಟಗರಿ ಇರ್ತಾರೆ. ಇದು ಇವಾಗ ಆಗಲ್ಲ ರೀ, ಅದರ ಮಹಿಮೆ ಸಿಂಹಾಸನ ಕೂತ್ಕೊಬೇಕಾಗಂತ ಕೆಲಸ ಅದು ಇವಾಗ ಆಗ್ತದ? ಯೋಚನೆ ಮಾಡ್ರಿ ಇರ್ತೀನಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಇಡೀ ಲೋಕ ಏನಾಗ್ತಾರೆ ಬರ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಯೋಹಾನ 10ನೇ ಅಧ್ಯಾಯದಲ್ಲಿ ನನ್ನ ಒಂದು ಅಟ್ಟಿಗೆ ಸೇರಿದ್ರಂತ ಇನ್ನೊಂದು ಹಿಂಡಿದೆ, ನೀವೆಲ್ಲ ಕುರಿಗಳು ಅಂತ ಹೇಳ್ತಾರೆ, ಅದೇ ಇನ್ನೊಂದು ಏನಂತ ಹಿಂಡಿದೆ, ಅದನ್ನ ನಾನೇನು ಮಾಡಬೇಕು, ಹಾ ಸೇರಿಸ್ಕೊಬೇಕು ಅಂತ ಹೇಳ್ತಾರೆ. ಅದು ಲೋಕ ಜನಗಳು, ಲೋಕ ಜನಗಳು ಎಲ್ಲರೂ ಕುರಿಗಳ ಥರ ಅವರ, ಕೆಲವು ಜನ ಹೇಗಿದ್ರೆ ಆಡುಗಳ ಥರ ಇದ್ದಾರೆ. ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಬರಬೇಕಾದ್ರೆ ಇವರಿಗೆ ಸತ್ಯಗಳನ್ನ ಕೊಡ್ತಾರೆ. ಸತ್ಯಗಳನ್ನ ಕೊಟ್ಟಿದ ಮೇಲೆ ಸತ್ಯದ ಅನುಸಾರವಾಗಿ ಯಾರು ನಡೀತಾರೋ ಅವ್ರಿಗೇನು ಮಾಡೋದು, ಅವರು ಕುರಿಗಳ ಥರ ಗುಣಗಳನ್ನ ಬೆಳೆಸ್ಕೊಂಡ್ರೆ ಅವ್ರಿಗೆಲ್ಲ ಏನು ಮಾಡ್ತಾರೆ, ನಿತ್ಯ ಜೀವ. ಅದು ಯಾರು ಕುರಿಗಳ ಥರ ಗುಣಗಳನ್ನ ಬೆಳೆಸ್ಕೊಳಲ್ವೋ ಅವ್ರೇನ್ರಿ ಆಡುಗಳ ಥರ ಇರ್ತಾರೆ ಅಲ್ವ. ಅದಕ್ಕೆ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ರಿ ಎಲ್ಲರೂ ಎದ್ದು ಬರ್ತಾರೆ ರೀ. ಆದಾಮಿಂದ ಯೇಸು ಕ್ರಿಸ್ತನ ಎರಡನೇ ಬರಿಕೆವರೆಗೂ 6,000 ವರ್ಷದಲ್ಲಿ ಯಾವ ಯಾವ ಮನುಷ್ಯ ಎಲ್ಲ ಹುಟ್ಟಿದ್ರು ಅವರೆಲ್ಲ ಏನಾಗ್ತಾರೆ ಜೀವಂತವಾಗಿ ಏನಾಗ್ತಾರೆ ಎದ್ದು ಬರ್ತಾರೆ ಅಲ್ವ. ಅವಾಗ ಜೀವಂತವಾಗಿ ಎದ್ದು ಬರ್ಬೇಕಾರೆ ಇವ್ರಿಗೇನಿರಲ್ಲ, ವಸ್ತ್ರ ಇರಲ್ಲ, ಆಹಾರ ಇರಲ್ಲ, ದಾಹವಾಗಿರ್ತಾರೆ ಅಲ್ವ. ಏನಿದೆ ವಸ್ತ್ರ, ಏನಿದೆ ಆಹಾರ ಅಂತಂತ ಹೇಳ್ಬೇಕಾರೆ ನೀತಿಯ ವಸ್ತ್ರ ಇರಲ್ಲ. ನೀತಿ ವಸ್ತ್ರ ಏನು ಮಾಡ್ಬೇಕು ಅವ್ರಿಗೆ ಕೊಡಬೇಕು ಆಹಾರ. ಆಹಾರ ಏನ್ರಿ ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ, ಮತ್ತೆ ನಾಲ್ಕು ನಾಲ್ಕು ಹೇಳ್ತಾರಲ್ಲ
ದೇವರ ವಾಕ್ಯ
ದೇವ ವಾಕ್ಯನ ಕೊಡಬೇಕು ಅವರಿಗೆ. ದಾಹ ಅಂತಂದ್ರೆ ಜೀವಕರವಾದಂತ ಜಲ, ಆ ಜಲಕ್ಕೆ ಏನ್ ಮಾಡಿಸ್ಬೇಕು ಇವ್ರನ್ನ ನಡೆಸ್ಬೇಕ್ರಿ ಅಂದ್ರ ಇದೆ ಊಟ ಮತ್ತೆ ನೀರು ಅಂತಂದ್ರೆ. ಆಮೇಲೆ ವಸ್ತ್ರ ಅಂದ್ರೆ ಏನ್ರಿ ನೀತಿಯ ವಸ್ತ್ರ. ನಮ್ಗೆಲ್ಲ ಏನ್ ಮಾಡೋದು, ನೀತಿ ವಸ್ತ್ರ ಕೊಟ್ಟರೆ ಯೇಸು ಕ್ರಿಸ್ತ ಅಂಗೀಕಾರ ಮಾಡಿದಿರಿ, ನಮ್ಗೆ ಯಾರೋ ಒಬ್ರು ಹೇಳೋದು ಅದಕ್ಕೆ ನಾವು ತಿಳ್ಕೊಂಡಿದಿರಿ. ಅದಕ್ಕೆ ಕ್ರಿಸ್ತನ ರಾಜನ ಮತ್ತೊಬ್ರಿಗೆ ಏನ್ ಮಾಡ್ಬೇಕು ಹೇಳ್ಬೇಕು. ಇವಾಗ ಹೇಳೋದು ಕೇಳೋದು ಯಾಕೆ ಗೊತ್ತಾ, ಸೇತಾನ ಬಿಟ್ಬಿಟ್ಟವ್ರೆ, ಸೇತಾನ ಕಟ್ಟಾಕಿರ್ತಾರೆ ಕ್ರಿಸ್ತನ ರಾಜನ. ಅವಾಗ ಎಲ್ಲರೂ ಕೇಳ್ತಾರ್ರಿ, ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರು ಎಲ್ಲರೂ ಯೌವನ ಜ್ಞಾನವನ್ನು ತಿಳ್ಕೊಡು ಅಂತ ಹೇಳ್ತಾರಲ್ಲ ಬೈಬಲಲ್ಲಿ. ಅವಾಗ ನೀತಿ ವಸ್ತ್ರ ಕೊಟ್ರೆ ಎಲ್ಲರೂ ಏನ್ ಮಾಡ್ತಾರೆ, ಅಂಗೀಕಾರ ಮಾಡಿ ಕ್ರಿಸ್ತನ ಮಾರ್ಗದಲ್ಲಿ ಮಾಡ್ತಾರೆ, ನಡೀತಾರೆ. ಇವಾಗ ನಮ್ಮ ನೀತಿ ವಸ್ತ್ರ ಹೆಂಗಿದೆ, ಯೆಶಾಯ 61:10 ಹೇಳಿದಂಗೆ ಚಿಂದಿ ಬಟ್ಟೆ ತರ ಇದೆ. ಅದರ ಅವ್ರದ್ದು ಹೆಂಗಿದೆ ಅಂತೆ ಅದರ ನೀತಿ ವಸ್ತ್ರ. ಆಮೇಲೆ ಸೆರೆ ಮನೆ ಏನ್ರಿ ಮರಣದ ಸೆರೆ ಮನೆ. ಎಷ್ಟೋ ಜನ ಏನಂತಾರೆ ಸಮಾಧಿಯಲ್ಲಿ ಮಲ್ಗೋರು ನೋಡ್ತೀನಿ, ಆ ಸತ್ತವರೆಲ್ಲ ಎದ್ದು ಬರೋಕೆ ನಾವೇ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಲ್ವರ. ಆ ಸಮಾಧಿ ತಾನೆ ನಡ್ಕದಲ್ಲಿ ಹೋಗ್ಬಿಟ್ರಿ ಅಂತಾನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಲೇ. ಈ ಗುಣ ಕ್ರಿಸ್ತನ ರಾಜ್ಯದಲ್ಲಿ ಯಾರವೆಲ್ಲ ನೋಡ್ತಾರೋ ಅವರೇ ದೇವ್ರ ಮಕ್ಕಳಾಗೋದು, ಕುರಿಗಳ ಥರ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಅವ್ರಿಗೆಲ್ಲ ಏನು ಶಿಕ್ಷೆ ಕೊಡ್ತಾರೆ ಕುರಿಗಳ ಥರ ಇಲ್ದಿರೋರಿಗೆ. ಓದ ನೋಡಿಂತೀನಿ ಅಲ್ಲಿ ಮತ್ತೆಯ 25:34 ಮತ್ತೆ 25:34.
ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ.
ಓಕೆ
ನಾನು ಬಾಯಾರಿದ್ದೆನು.
ಓಕೆ ಒಂದು ನಿಮಿಷ ಬಿದ್ದಾರೆ ಇದು ನೋಡ್ಬಿಡೋಣ. ಸೊ ಲೋಕಾದಿಂದ ಸಿದ್ಧ ಮಾಡಿದ ರಾಜ್ಯವನ್ನು ತಗೊಳ್ಕೊಳ್ಳಿ ಅಂತ ಹೇಳ್ತಾರೆ. ಪರಲೋಕಕ್ಕೆ ಬನ್ನಿ ಅಂತ ಹೇಳ್ತಾರ. ರಾಜ್ಯದಲ್ಲಿ ಸಿದ್ಧ ಮಾಡಿದ್ದೋ ಭೂಲೋಕದಲ್ಲಿ ನೀವು ರಾಜ್ಯ ಒಬ್ಬರದು ಹಾಗೆ ನಿನ್ನ ಚಿತ್ತ ಪರಲೋಕ ತಾನೇ, ಭೂಲೋಕ್ತಾನೆ ಅಂತಾರೆ. ಆ ರಾಜ್ಯನ ಮನುಷ್ಯನ ಕೊಡ್ತಾರಂತೆ ಅದರ ಸರಿ. ವಾಕ್ಯದ ಪ್ರಕಾರ ನಡೆದಿರೋರಿಗೆ ಆಡುಗಳಿಗೆ ಏನು ಕೊಡ್ತಾರೆ ಶಿಕ್ಷೆ ಅದನ್ನು ಓದ್ಬಿಡೋಣ. Matthew 25:41 ಬಿದ್ದಾರೆ.
ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು.
41:1 ಬರ್ಸ್ಬೋದಾರೆ ಹಂಗೆ.
ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು
ಪಿಶಾಚನಿಗೂ ಮತ್ತೆ ಅವರ ದೂತರಿಗೂ ಮತ್ತೆ ನಿತ್ಯ ಬೆಂಕಿ. ಯಾವ್ದಿದು ಪ್ರಕಟಣೆ 20:14 ವಾಕ್ಯದಲ್ಲಿ ಓದಿದಿರಿ. ಇದು ಎರಡನೇ ಮರಣ ಓದಿ ಬಿದ್ದಾರೆ. ಪ್ರಕಟಣೆ 20:14 ವಾಕ್ಯ.
ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕರೆಯೇ ಎರಡನೆಯ ಮರಣವು.
ಈ ಬೆಂಕಿಯ ಕೆರೆಯೇ ಎರಡನೇ ಮರಣ ನೋಡ. ಸೆಕೆಂಡ್
ಎರಡನೆಯ ಮರಣವು.
ಸೆಕೆಂಡ್ ಡೆತ್ಗೆ ಆಗ್ತಾರೆ ಅಂದ್ರೆ ದೇವರು ಅಗ್ನಿಯಲ್ಲಿ ಉಳಿಸ್ಕೊಂಡು ನರಕದಲ್ಲಿ ಹಾಕಿ ವೇದನೆ ಕೊಡೋದ್ರಲ್ಲಿ ದೇವರಿಗೆ ಏನು ಪ್ರಯೋಜನ ರೀ? ಅವನ್ನ ಸೇತನ ಉಳ್ಸ್ಕೊಂಡು ದೇವರಿಗಿನ ಪ್ರಯೋಜನ ಇದೆಯಾ? ಅದೇ ತರ ಸೇತನ ಮತ್ತೆ ಬಿದ್ದೋಗಿರೋ ದೂತಗಳನ್ನೆಲ್ಲ ಹೆಂಗೆ ಯಾಕೆ ನಾಶ ಮಾಡ್ತಾರೋ ಅದೇ ತರ ದೇವ್ರ ವಾಕ್ಯಕ್ಕೆ ಯಾರು ವಿಧೇಯರಾಗಿರಲ್ಲೋ ಮೂರನೇ ಸುಗ್ಗಿಯಲ್ಲಿ ನಾಶ ಮಾಡ್ತಾರೆ. ಅವ್ರು ಯಾರು ದೇವ್ರ ವಿಧೇಯರಾಗಿತ್ತು? ಭೂಲೋಕನ ಸ್ವಾಧೀನ ಮಾಡ್ಕೊಳಕ್ಕೆ ಭೂಲೋಕ ರಾಜ್ಯನೇ ಮಾಡ್ತಾರೆ, ವಾಪಸ್ ಕೊಡ್ತಾರೆ. ಸೊ ಈ ರೀತಿ ಮೂರು ಸುಗ್ಗಿ ಮೂರು ಯುಗದ ಅಂತ್ಯದಲ್ಲಿ ನಡೆಯುವಂಥದ್ದು. ಮೊದಲನೇ ಸುಗ್ಗಿ ಯಹೋದ್ಯರ ಯುಗ ಅಂತ್ಯದಲ್ಲಿ, ಎರಡನೇ ಸುಗ್ಗಿ ಸುವಾರ್ಥ ಯುಗದ ಅಂತ್ಯದಲ್ಲಿ, ಮೂರನೇ ಸುಗ್ಗಿ ಕ್ರಿಸ್ತನ ರಾಜ್ಯದ ಅಂತ್ಯದಲ್ಲಿ ನಡೆಯುವಂಥ ಸುಗ್ಗಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಲ್ಲೇ. ಈ ಒಟ್ಟಾರೆ ಮೂರು ಸುಗ್ಗಿಯಲ್ಲಿ ಭೂಮಿನೇ ಏನ್ ಮಾಡ್ತಾ ದೇವರು ಫಿಲ್ಟರೇಷನ್ ಮಾಡೋಂಥ ಕೆಲಸ. ಅದರ ಅನ್ನ ದೇವರ ವಾಕ್ಯಗಳನ್ನ ಆಶೀರ್ವಿಸಲಿ. ಮುಂದಿನ ವಾರ ಪವಿತ್ರಾತ್ಮ ಬಗ್ಗೆ ಪಾಠ ಇರ್ತಾರೆ. ಸೊ ದಯವಿಟ್ಟು ಎಲ್ಲರೂ ಕರೆಕ್ಟ್ ಆಗಿ ಸ್ವಲ್ಪ 8 ಗಂಟೆಗೆ ಬಂದ್ರೆ ತುಂಬಾ ಅಂಶಗಳನ್ನ ನೋಡೋಕೆ ಅನುಕೂಲ ಆಗ್ತದೆ. ಓಕೆ, ದೇವರ ವಾಕ್ಯಗಳನ್ನ ಆಶೀರ್ವಿಸಲಿ.